ಬೇಡ, ರಕ್ತದ ರಾಜ್ಯ, ಆದ್ದರಿಂದ ನಾನು ಯುದ್ಧ ಮಾಡಲ್ಲ ಅಂತ ನಿಂತ ಅರ್ಜುನನಿಗೆ ಕೃಷ್ಣ ಕೊಟ್ಟ ಉಪದೇಶ, ನಾನು ಈ ಮೂರನ್ನು ಹಿಡಿದು ಯುದ್ಧ ಮಾಡುವಂತ ಹೇಳಿಲ್ಲ. ಏನು ನಿನ್ನ ರಾಜ್ಯಕ್ಕಾಗಿ ಯುದ್ಧ ಮಾಡುವಂತ ಹೇಳಿಲ್ಲ, ಸ್ವರ್ಗಕ್ಕಾಗಿ ಯುದ್ಧ ಮಾಡುವಂತ ಹೇಳಿಲ್ಲ, ನಿನ್ನ ಬಡದ ಅಂತ ಯುದ್ಧ ಮಾಡುವಂತ ಹೇಳಿಲ್ಲ. ವೈಷ್ಣವ ವಿಷ್ಣು ದ್ವೇಷಿ, ಅವನನ್ನ ಸಂಹಾರ ಮಾಡುವುದು ಕ್ಷತ್ರಿಯನ ಧರ್ಮ, ಆದ್ದರಿಂದ ಯುದ್ಧ ಮಾಡು ಅಂತ ಹೇಳಿದೆ, ಅದು ನಿನ್ನ ತಲೆಗೆ ಬರಲಿಲ್ಲ ಅಂತ ಹೇಳುತ್ತಾ ಇದ್ದಾರೆ. ಇದು ಕೃಷ್ಣನ ಉಪದೇಶ ಪಡ್ಕೊಂಡ್ರೂ ನಿಲ್ಲಲಿಲ್ಲ. ಆದರೆ ಕೃಷ್ಣನ ಉಪದೇಶ ಹೊರಗಿಲ್ಲದಿದ್ರು ಒಳಗೆ ಸದಾ ಉಪದೇಶ ಪಡೆದಂತ ಅಪರೂಪ ಭಾಗವತ ಧರ್ಮಾನುಷ್ಠಾನವಂತರಾದ ಭೀಮಸೇನ ದೇವರಿಗೆ ಸದಾ ನೆನಪಿತ್ತು. ಆ ರೀತಿಯಲ್ಲಿ ಎಲ್ಲಿ ಬಂತಿದು? ದುರ್ಯೋಧನನನ್ನ ನೋಡಿ ನಕ್ಕ ದ್ರೌಪದಿ ದೇವಿಯ ನಗುವಿನಲ್ಲಿ ಈ ಶುದ್ಧ ಭಾಗವತ ಧರ್ಮ ಇತ್ತು. ದುರ್ಯೋಧನನ ಮೇಲೆ ವೈಯಕ್ತಿಕ ದ್ವೇಷ ಯಾವುದೂ ಇಲ್ಲದೆ ಕೇವಲ ಭಗವಂತನ ಪೂಜಾ ಅಂತ ನಕ್ಕರು. ಇನ್ನೊಬ್ಬರನ್ನು ನೋಡಿ ನಗೋದು ಕೂಡ ಭಗವಂತನ ಪೂಜಾ ಅಂತ ಮಾಡಬೇಕಾದರೆ ಅವರ ಉನ್ನತ ಸ್ಥಿತಿ ಅಂತಹದ್ದಿರಬೇಕು, ಅದಕ್ಕೆ ದ್ರೌಪದಿ ದೇವಿಯ ಮಟ್ಟ ಅಂತಹದ್ದು ಅಂತ ಹೇಳುತ್ತಾರೆ. ಸರಿ, ಅಂತ ದುರ್ಯೋಧನ ತುಂಬಾ ಕ್ರುದ್ಧನಾಗ್ತಾ ಇದ್ದಾನೆ. ಧರ್ಮರಾಜ ಬಂದ. ದುರ್ಯೋಧನ ಧರ್ಮರಾಜ ಹೇಳ್ತಾನೆ, ಏ ದ್ರೌಪದಿ ನಗಬೇಡ ನಗಬೇಡ ಅಂತ ಕರೀತಾ ಇರ್ತಾನೆ. ಇನ್ನೊಂದು ಕಡೆ ಭೀಮಸೇನ ಹೇಳ್ತಾ ಇರ್ತಾನೆ, ನಗು ನಗು ಅಂತ ಹೇಳ್ತಾ ಇರ್ತಾನೆ. ಯಾರ ಮಾತು ಕೇಳಬೇಕು? ಯಾರ ಮಾತು ಕೇಳಬೇಕು? ಅವರದ್ದೇ ಕೇಳಬೇಕು. ಯಾಕೆ? ಎಲ್ಲ ಕಷ್ಟಗಳು ಬಂದಾಗ ಯಾರು ರಕ್ಷಣೆ ಮಾಡುತ್ತಾರೋ ಅವರ ಮಾತು ಕೇಳಬೇಕು ತಾನೆ. ಕೀಚಕನ ಸಂದರ್ಭ, ಕೀಚಕ ಬಂದು ಸಭೆಯಲ್ಲೇ ಕೈ ಹಾಕಿಲಕ್ಕೆ ಬರಲಿಕ್ಕೆ ಬಂದಾಗ ಎಲ್ಲರೂ ಸುಮ್ಮನಾದರು. ರಕ್ಷಣೆ ಮಾಡಿದ್ಯಾರು? ಭೀಮಸೇನ ತಾನೆ. ಅದಕ್ಕೆ ಯಾರು ರಕ್ಷಣೆ ಮಾಡುತ್ತಾರೋ, ಯಾರು ಸಮರ್ಥರೋ ಅವರ ಮಾತನ್ನೇ ಕೇಳಬೇಕು, ಗುರುಗಳಾದಂಥವರದ್ದು ಒಂದು ತೋರಿಕೊಟ್ಲಾಕೆ. ತದನಂತರ ಧರ್ಮರಾಜ ಬಂದು ದುರ್ಯೋಧನಿಗೆ ಸಾಂತ್ವನ ಮಾಡುತ್ತಾ ಇದ್ದಾನೆ, ತುಂಬಾ ಸಾಂತ್ವನ ಮಾಡುತ್ತಾ ಇದ್ದಾನೆ. ಆದರೆ ಅದನ್ನ ಹಿಡಿಸಿಕೊಳ್ಳದೆ ದುರ್ಯೋಧನ ಹೊರಟು ಹೋಗ್ತಾ ಇದ್ದಾನೆ. ಇಂತರ ಇಷ್ಟು ಆಗೋದರೊಳಗೆ ಕೃಷ್ಣ ಎಲ್ಲಿದ್ದಾನೆ? ಹಸ್ತಿನಾಪುರಿಯಲ್ಲೇ ಇದ್ದಾನೆ. ಅಷ್ಟರೊಳಗೆ ಕೃಷ್ಣನ ಮೇಲೆ ಕ್ರೋಧದಿಂದ ಮೇಲಕ್ಕೆ ದ್ವಾರಾವತಿ ಮೇಲೆ ದಾಳಿಗೆ ಬಂದವನೇ ಸಾಲ್ವ. ಕೃಷ್ಣ ಇಲ್ಲದ್ದು ನೋಡಿ ಅಲ್ಲಿಗೆ ತುಂಬಾ ಸೈನ್ಯದಿಂದ ಬಂದಿದ್ದಾನೆ. ದ್ವಾರಾವತಿ ಮೇಲೆ ದಾಳಿ ಮಾಡಿದಾಗ ಅಲ್ಲಿ ಪ್ರದ್ಯುಮ್ನ ಇದ್ದಾನೆ. ಪ್ರದ್ಯುಮ್ನ ಭೀಕರವಾದ ರಣದಲ್ಲಿ ಆ ಸಾಲ್ವನನ್ನು ತೊಂದರೆ ಕೊಡತಾ ಇದ್ದಾನೆ. ಆದರೆ ಆ ಸಾಲ್ವನ ಸೇನಾಧಿಪತಿ ವಿಶೇಷವಾಗಿ ಆಯುಧದಿಂದ ಹೊಡೆದಾಗ ಪ್ರದ್ಯುಮ್ನ ಬಿದ್ದು ಹೋಗ್ತಾ ಇದ್ದಾನೆ. ಅಂತಹ ಕಾಲಕ್ಕೆ ಸಾರಥಿ ಪ್ರದ್ಯುಮ್ನ ಕರಕೊಂಡು ಹೋಗಿ ರಕ್ಷಣೆ ಮಾಡಿದರೆ ಮಾರನೇ ದಿನ ಯಾದವ ಸೈನ್ಯವನ್ನೆಲ್ಲ ಕರ್ಕೊಂಡು ಬಂದು ಪ್ರದ್ಯುಮ್ನ ಆ ಸಾಲ್ವನನ್ನ ಪೂರ್ಣವಾದ ರೀತಿಯಲ್ಲಿ ಪೀಡಿಸಿ ಪಲಾಯನ ಮಾಡುವಂತೆ ಮಾಡುತ್ತಾ ಇದ್ದಾನೆ. ಅಂತಹ ಸಂದರ್ಭದಲ್ಲಿ ನಾರದರು ಬರ್ತಾ ಇದ್ದಾರೆ. ಎಲ್ಲಿಗೆ? ಕುರುಕ್ಷೇತ್ರದ ಅಂದ್ರೆ ಹಸ್ತಿನಾಪುರಿಗೆ ಬಂದು ಶ್ರೀಕೃಷ್ಣನಿಗೆ ತಿಳಿಸ್ತಾ ಇದ್ದಾರೆ, ಕೃಷ್ಣ ಸಾಲ್ವ ಬಂದಿದ್ದಾನೆ, ತೊಂದರೆ ಕೊಟ್ಟು ಹೊರಡುತ್ತಾ ಇದ್ದಾನೆ ಅಂತ ಹೇಳಿದಾಗ ಕೃಷ್ಣ ಗರುಡ ವಾಹನನಾಗಿ ಬರ್ತಾ ಇದ್ದಾನೆ. ಬಂದು ಆ ಸಾಲ್ವನನ್ನ ಹಿಂದೆ ಹೋಗಿ ಸಾಲ್ವನನ್ನ ಸಂಹಾರ ಮಾಡುತ್ತಾ ಇದ್ದಾರೆ ಎಂಬುದನ್ನ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಇಂದ್ರಪ್ರಸ್ಥದಿಂದ ಮತ್ತು ಬ್ರಾಹ್ಮಣ ಬಂದ. ಪಾಂಡವರು ಜೂಜಾಡಿ ತಮ್ಮ ಎಲ್ಲ ಸಂಪತ್ತನ್ನ ಕಳ್ಕೊಂಡ್ರು, ವನಪ್ರವೇಶ ಮಾಡಿದರು ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಅವಾಗ ಕೃಷ್ಣ ಕೂಡಲೇ ತಾನು ಹೋಗಿ ವನದಲ್ಲಿ ಪಾಂಡವರನ್ನು ನೋಡಿ ಸಾಂತ್ವನ ಮಾಡಿ ಬರ್ತಾ ಇದ್ದಾನೆ. ಅವಾಗ ನಮ್ಗೆ ಸಂಶಯ ಬರುತ್ತೆ, ಅವರು ವನಪ್ರವೇಶ ಮಾಡ್ಲಿಕ್ಕೆ ಮುಂಚೆ ಇರಬೇಕಪ್ಪ. ದೇವರು ಅಂದ್ರೆ ಕಷ್ಟ ಬಂದಾಗಿರ್ಬೇಕು, ಕಷ್ಟ ಬಂದು ನಾವೆಲ್ಲೋ ಇದ್ಮೇಲೆ ಅವಾಗ ಒಂದು ಹವಾರಿಯು ಅಂತ ಹೇಳಿದ್ರೆ ಏನ್ ದೇವರು? ಅದಕ್ಕೆ ಹೇಳುತ್ತಾರೆ, ಇಡೀ ಭಾರತ ನೋಡಿದರೆ ಭಗವಂತನ ಪರಿಚಯ ಎರಡು ರೂಪದ್ದು. ಕೃಷ್ಣನಾಗಿ ಒಂದು ರೂಪದಿಂದ ಸದಾ ಹಿಂದೆ ಬಂದ, ವೇದವ್ಯಾಸರಾಗಿ ಅವರು ಕೇಳಿಕೊಳ್ಳದೇನೆ ಸದಾ ದರ್ಶನ ಕೊಡತಾ ಬಂದು ಅವರನ್ನು ರಕ್ಷಣೆ ಮಾಡಿದ ರೂಪ ವೇದವ್ಯಾಸ ರೂಪ. ಎಲ್ಲಿ ಎಂದರೆ ಲಾಕ್ಷಾಗ್ರಹದಿಂದ. ಆ ಲಾಕ್ಷಾಗ್ರಹವನ್ನು ದಹನ ಮಾಡಿ ಭೀಮಾದಿಗಳು ಬರುತ್ತಾರೆ, ಬಿಲಮಾರ್ಗದಿಂದ ಬರುತ್ತಾರೆ. ಆ ಬರುವಾಗ ತುಂಬಾ ವೇಗದಿಂದ ಎಲ್ಲರನ್ನೂ ತನ್ನ ಮೇಲೆ ಹೊತ್ತುಕೊಂಡು ಭೀಮಸೇನ ವೇಗದಿಂದ ಬರುತ್ತಾ ಎದೆಯಿಂದ ವೃಕ್ಷಗಳನ್ನ ಉರುಳಿಸ್ತಾ ಭೀಕರವಾದ ವೇಗದಿಂದ ಬಂದು ಒಂದು ಕಡೆ ನಿಂತರೆ ಭೀಕರವಾದ ಅರಣ್ಯ. ಬೆಂಗಳೂರಲ್ಲೇ ತುಂಬಾ ಗಿಡಗಳಿರುತ್ತೆ. ಒಂದ್ ದಿವಸ ಬಿಟ್ರೆ ಮುನ್ಸಿಪಾಲಿಟಿ ಅವರು ಇಡೀ ರೋಡ್ ಎಲ್ಲ ಎರೆಗಳ ಮಯ. ಅಂತಹದ್ದು ಕಾಡಿನಲ್ಲಿ ಎರೆಗಳು ಹೇಗಿರಬೇಕು? ಯಾರು ಬರಬೇಕಲ್ಲ ಬಿಬಿಎಂಪಿ? ಯಾರು ಬರಲ್ಲ, ಎಲ್ಲಾ ರಾಶಿ ರಾಶಿ ಕೂತಿದೆ. ಎಲ್ಲಿ ನೋಡಿದ್ರು ಎಲೆಗಳ ರಾಶಿ, ಕತ್ತಲು, ಏನು ಕಾಣುತ್ತಾ ಇಲ್ಲ. ಅಂತ ಸ್ಥಿತಿಯಲ್ಲಿ ಬಿದ್ದಿದ್ದಾರೆ ನೋಡಿ, ಎಚ್ಚರ ತಪ್ಪಿ ಬಿದ್ದಿದ್ದಾರೆ ಎಲ್ಲರೂ. ಭೀಮಸೇನೆ ಹೊತ್ತುಕೊಂಡು ಬಂದದ್ದು, ಚೆನ್ನಾಗೇ ಇದ್ದಾನೆ. ಆತನ ಮೇಲೆ ಕೂತು ಬಂದದ್ದಕ್ಕೆ ಆ ಸುತ್ತಾಗಿ ಎಚ್ಚರ ತಪ್ಪಿ ಬಿದ್ದಿದ್ದಾರೆ ಎಲ್ಲರೂ ಕೂಡ. ಅಂತ ಸ್ಥಿತಿಯಲ್ಲಿ ಕುಂತಿದೇವಿಯ ಬಾಯಲ್ಲಿ ಒಂದು ಬರ್ತಾ ಇದೆ, ಭೀಮಾ ನೀರು ಬೇಕು. ಆ ಸ್ಥಿತಿಯಲ್ಲೂ ಕೂಡ ಧರ್ಮರಾಜ ಅರ್ಜುನ ನೀರು ಅಂತ ಕೇಳಲಿಲ್ಲ ಆಕೆ. ಆಕೆಗೆ ಒಂದೇ, ಇವರೆಲ್ಲ ಬಿದ್ದಿರ್ತಾರೆ, ಭೀಮ ಒಬ್ಬ ಎದ್ದಿರ್ತಾನೆ ಎಂಬ ಎಚ್ಚರ ಆಕೆಗೆ ಸದಾ ಆಗಿತ್ತು. ಆಕೆ ಆ ಸ್ಥಿತಿಯಲ್ಲೂ ಬಾಯಿಯಿಂದ ಭೀಮ ನೀರು ಅಂದಾಗ ನೀರನ್ನು ತಂದು ಎಲ್ಲರನ್ನ ಎಚ್ಚರಗೊಳಿಸ್ತಾರೆ. ಅವಾಗ ದಿಕ್ಕು ತೋಚ್ತಾ ಇಲ್ಲ, ಏನ್ ಕಾಡಿನ ಮಧ್ಯೆ ಕೂತಿದ್ದಾರೆ. ಅಂತ ಕಾಲಕ್ಕೆ ಎಲ್ಲಿಂದ ಹೋಗಬೇಕು? ಭೀಮಸೇನ ದೇವರು ಗೊತ್ತಿಲ್ಲದೆ ಅಲ್ಲ, ಸ್ವಾಮಿ ಸರ್ವತ್ರ ರಕ್ಷಣೆ ಮಾಡುತ್ತಾನೆ ನಂಬಿದವರನ್ನ ಅಂತ ತೋರಬೇಕಾಗಿದೆ. ಪ್ರತ್ಯಕ್ಷ ಯಾರು? ವೇದವ್ಯಾಸ. ಇವ್ರು ಕೇಳಿಲ್ಲ, ಸ್ವಾಮಿ ಕಣ್ಣಿಗೇನು ಕಾಣುತ್ತಾ ಇಲ್ಲ, ಬಾರಯ್ಯ, ಏನು ಕೇಳಲಿಲ್ಲ. ಯಾಕೆ? ಸರಕ್ಷಿತ ರಕ್ಷತಿ ಯೋಹಿ ಗರ್ಭೆ, ಆ ಸ್ವಾಮಿ ನಮ್ಮನ್ನ ಸದಾ ರಕ್ಷಣೆ ಮಾಡುತ್ತಾನೆ ಎಂಬ ಅಪರೂಪದ ವಿಶ್ವಾಸ ಅವರ ಪ್ರಾಣ ಆಗಿತ್ತು. ಅದಕ್ಕೆ ದೇವರನ್ನೇನು ಕೇಳಿಲ್ಲ, ಸ್ವಾಮಿಯೇ ಓಡುತ್ತಾ ಬಂದ. ಬಂದು ಅವರಿಗೆ ದಿಕ್ ಪ್ರದರ್ಶನ ಮಾಡಿ ಹೀಗೆ ಹೋಗಿ ಅಂತ ಹೆಜ್ಜೆ ಹೆಜ್ಜೆಗೂ ವೇದವ್ಯಾಸ ರೂಪದಿಂದ ಭಗವಂತ ಅವರಿಗೆ ಮಾಡಿದ ಸಹಾಯ ಅಪರೂಪ ಅಪಾರ. ಹಾಗೆ ಕೃಷ್ಣ ರೂಪದಿಂದಲೂ ಸಹಾಯ ಮಾಡುತ್ತಾ ಬಂದ. ಆ ರೀತಿಯಲ್ಲಿ ಒಂದು ರೂಪದಿಂದ ಅಲ್ಲಿದ್ದ, ಒಂದು ರೂಪದಿಂದ ಇಲ್ಲಿದ್ದುಕೊಂಡು ಅಲ್ಲಿ ಸಹಾಯ ಮಾಡುತ್ತಾ ಇದ್ದಾನೆ. ಸರಿ, ವಿಶೇಷವಾಗಿ ಅವರನ್ನ ಚೆನ್ನಾಗಿ ಸಾಂತ್ವನ ಮಾಡಿ ಕೃಷ್ಣ ಬರ್ತಾ ಇದ್ದಾನೆ. ತದನಂತರ ಬಲರಾಮ ಹೇಳಿದ, ಕೃಷ್ಣ ಸ್ವಲ್ಪ ಕಾಲ ನಾನು ಗೋಕುಲಕ್ಕೆ ಹೋಗಿ ಬರ್ತೇನೆ. ತುಂಬಾ ಕಾಲ ಆಯಿತು ಗೋಕುಲ ನೋಡ್ಲಿಲ್ಲ, ಗೋಕುಲ ನೋಡಿಕೊಂಡು ನಮ್ಮವರನ್ನ ಮಾತಾಡಿಸಿಕೊಂಡು ಬರ್ತೇನೆ. ಅಲ್ಲಿಗೆ ಬರ್ತಾ ಇದ್ದಾರೆ. ಬಲರಾಮನನ್ನು ನೋಡಿದ ಕೂಡಲೇ ಗೋಪಿಕಾಸ್ತ್ರೀಯರು ಎಲ್ಲರೂ ಬರ್ತಾ ಇದ್ದಾರೆ. ಅಲ್ಲಿರತಕ್ಕಂತ ಗೋಪಬಾಲರು ಎಲ್ಲರೂ ಕೂಡ ತುಂಬಾ ಕಾಲ ಆಯ್ತು ನೋಡಿ, ಆ ಬಲರಾಮನ ಸುತ್ತೇ ಕೊಡ್ತಾ ಇದ್ದಾರೆ. ಎಲ್ಲರೂ ಮಾತಾಡ್ತಾ ಇದ್ದಾರೆ, ಸಂತೋಷವಾಗಿ ವಿಹಾರ ಮಾಡುತ್ತಾ ಇದ್ದಾರೆ. ಆ ವಿಹಾರ ಮಾಡುವಾಗ ಬಲರಾಮ ದೇವರು ದೂರದಲ್ಲಿ ಯಮುನಾದೇವಿ ಇದ್ದಾಳೆ. ಯಮುನಾದೇವಿಯನ್ನ ನೋಡಿ ಕರೀತಾ ಇದ್ದಾರೆ, ಹತ್ತಿರ ಬಾ. ಆಕೆ, ನಾನು ಬರಲ್ಲ. ಏನಿದ್ ಸಂದರ್ಭ? ಸ್ನಾನಕ್ಕೆ ಯಮುನೆಯನ್ನ ಕರೆದದ್ದು. ಹತ್ತಿರ ಇಲ್ಲಿಗೆ ಬಾ ಅಂದರೆ ನದಿ ಪಾತ್ರ ಬದಲಾಯಿಸಿ ಬರಬೇಕು. ದೂರ ಎಲ್ಲಿ ಬರುತ್ತೆ ನದಿ? ಬರಲ್ಲ. ಹಾಗೆ ಬಂದದ್ದುಂಟ? ಒಂದು ಕಡೆ ಉಂಟು ನೋಡಿ. ನೀವು ವ್ಯಾಸ ತತ್ವಜ್ಞರ ಹತ್ರ ಹೋದರೆ ಐಜಿ ಸ್ವಾಮಿಗಳು ಅಲ್ಲಿ ಮಾತ್ರ ನೋಡಬಹುದು ನೀವು. ಅಲ್ಲಿ ನದಿ ತುಂಗಭದ್ರ ಪ್ರಧಾನ ಪಾತ್ರ ಹಾಗೆ ಹೋಗ್ತಾ ಇರುತ್ತೆ. ಒಂದು ಈಚೆ ಬಂದಿದೆ, ದಂಡದಿಂದ ರೇಖೆ ಸೆಳೆದಾಗ ನದಿ ಪಾತ್ರ ಬದಲಾಯಿಸಿ ಅವರ ಆಶ್ರಮ ಪರ್ಯಂತ ಬಂದಿರತಕ್ಕಂತಹ ಗುರುತು ಅಲ್ಲಿ ಕಾಣುತ್ತೆ. ಹಾಗೆ ಬಲರಾಮದೇವರು ಕೇಳುತ್ತಾ ಇದ್ದಾರೆ, ಬಾ ನನ್ನ ಹತ್ರ ನೀನು ಬರಬೇಕು ಅಂತ ಕೇಳಿದಾಗ, ಅವಾಗ ಯಮುನಾದೇವಿ ಬರಲ್ಲ ಅಂತ ಹೇಳಿದರೆ ನೇಗಲಿನಿಂದ ಆ ಯಮುನಾದೇವಿಗೆ ವಿಶೇಷವಾಗಿರತಕ್ಕಂತಹ ನೇಗಲಿನಿಂದ ಹಾಕಿ ಸೆಳೆದರೆ ಭಯಾಕ್ರಾಂತನಾಗಿ ತಾನು ಹರಿದು ಬಂದಾಳೆ. ಅದಕ್ಕೆ ಹೇಳ್ತಾರೆ ಭಾಗವತದಲ್ಲಿ, ಈಗಲೂ ಕೂಡ ನಂದ ಗೋಕುಲದಲ್ಲಿ ಯಮುನೆ ಹರಿಯೋದು ನೋಡಬಹುದು. ಅಂದ್ರೆ ಬಲರಾಮ ದೇವರ ಅಪರೂಪವಾಗಿರತಕ್ಕಂತಹ ಪ್ರತಿಮಾ ಅಂದ್ರೆ ಆ ಪರಾಕ್ರಮವನ್ನು ಕೋರುತ್ತಾ ಇದ್ದಾರೆ. ಸರಿ, ತದನಂತರ ವಿಶೇಷವಾಗಿ ಅವರು ಯಾತ್ರೆ ಮಾಡ್ತಾ ಬರ್ತಾ ಇದ್ದಾರೆ. ಬಂದರೆ ಅಂದ್ರೆ ಆ ಗೋಪಿಕಾಸ್ತೆಯರಿಂದ ಕೂಡಿಕೊಂಡು ವಿಶೇಷವಾದ ಯಾತ್ರೆ ಅದೆಲ್ಲ ಮಾಡುತ್ತಾ ಇದ್ದರೆ ಈ ದ್ವಿವಿಧ ಮೈಯಿಂದ ತ್ರೇತಾಯುಗದ ಕಪಿಗಳು, ಆ ತ್ರೇತಾಯುಗದ ಕಪಿಗಳು ಅವರು ಉಳ್ಕೊಂಡ್ರು. ಯಾಕೆ ಅಂದ್ರೆ ಯದ್ಯಪಿ ಅವರು ಅಶ್ವಿನಿ ದೇವತೆಗಳೇ, ಆದರೆ ಇಂದ್ರದೇವರ ಮೇಲೆ ತೋರಿದ ಅಸಡ್ಡೆ ಅಂದ್ರೆ ಅವರು ಅವಮಾನ ಮಾಡಿದ್ರು ಇಂದ್ರದೇವರಿಗೆ. ಇಂದ್ರದೇವರೇನು ಕ್ಷಮ ಮಾಡಿದ್ರು, ಆದ್ರೆ ಭಗವಂತ ಕ್ಷಮ ಮಾಡಲಿಲ್ಲ. ಅದಕ್ಕೇನಾಯಿತು? ಭಗವಂತನ ದ್ವೇಷ ಮಾಡುವಂತಹ ಪರಿಸ್ಥಿತಿ ಬಂತವರಿಗೆ. ದ್ವಾರಕಾಪುರಿ ಮೇಲೆ ತಮ್ಮ ಬೊಗಸೆಗಳಿಂದ ನೀರು ಹಾಕ್ತಾ ಇದ್ರಂತೆ. ಅಲ್ಲ, ಬೊಗಸೆಯಿಂದ ನೀರು ಹಾಕಿದ್ರೆ ಏನಾಗುತ್ತೆ ದ್ವಾರಕಾಪುರಿಗೆ ಅಂತ ಹೇಳಿದ್ರೆ, ಆ ಒಂದು ಬೊಗಸೆಯಿಂದ ಹಾಕಿದ್ರೆ ನಮ್ಮ ಬೆಂಗಳೂರು ಕೊಚ್ಚಿಕೊಂಡು ಹೋಗ್ಬಿಡುತ್ತೆ. ಅಷ್ಟು ದೊಡ್ಡ ಕೋತಿಗಳು ಕಪಿರೂಪ, ಅಂತ ಮುಷ್ಟಿಯಿಂದ ದ್ವಾರಕಾಪುರಿ ಮೇಲೆ ಕೃಷ್ಣನ ಮೇಲೆ ದ್ವೇಷದಿಂದ ಆಗ್ತಾ ಬಂದದ್ದು. ಅದರಲ್ಲಿ ದ್ವಿವಿಧ ಇಲ್ಲಿ ಬರ್ತಾ ಇದ್ದಾನೆ. ಆ ದ್ವಿವಿಧ ಬಲರಾಮನ ಮುಂದೆ ಬಂದು ತನ್ನ ಪೃಷ್ಠಭಾಗವನ್ನ ತೋರತ ಅಸಡ್ಡೆಯನ್ನ ಮಾಡುತ್ತಾ ಇದ್ದರೆ ಬಲರಾಮ ದೇವರು ಅವನನ್ನ ಸಂಹಾರ ಮಾಡಿಬಿಡುತ್ತಾ ಇದ್ದಾರೆ. ತದನಂತರ ವಿಶೇಷವಾಗಿ ಇನ್ನೊಂದು ಬಲರಾಮ ದೇವರ ಕಥಾಭಾಗ ಅಲ್ಲಿ ಬರುತ್ತಾ ಇದೆ. ಏನದು ಅಂದರೆ ದುರ್ಯೋಧನನ ಮಗಳು ಲಕ್ಷ್ಮಣ. ಆ ಲಕ್ಷ್ಮಣ ಆಕೆಯ ಸ್ವಯಂವರ ಆಗ್ತಾ ಇದೆ. ಸ್ವಯಂವರ ಆಗುವಾಗ ಸಾಂಬ ಬಂದ, ಅಪಹರಣ ಮಾಡಿದ. ಕರ್ಕೊಂಡು ಹೋಗುವಾಗ ಕೌರವರೆಲ್ಲ ಸೇರಿದ್ರು, ಅವರನ್ನ ಕಟ್ಟಿ ಹಾಕಿದ್ರು, ಸಾಂಬನನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ಅವಾಗ ಕೃಷ್ಣ ಯದುವೀರರು ಎಲ್ಲರೂ ಸೇರತಾ ಇದ್ದಾರೆ, ಹೇಗಾದರೂ ನಮ್ಮ ಮಗುವನ್ನ ಬಿಡಿಸಿಕೊಂಡು ಬರಬೇಕು ಅಂತ ಪ್ರಯತ್ನ. ಅವಾಗೆ ಹೇಳ್ತಾ ಇದ್ದಾರೆ ಯಾರು, ಬಲರಾಮ ದೇವರು, ನಾನಿದ್ದೇನೆ, ನಾನಿದ್ದಾಗ ನಿಮಗೆ ತೊಂದರೆ ಯಾಕೆ, ಆದ್ದರಿಂದ ನಾನು ಹೋಗಿ ಬರ್ತೇನೆ ಅಂತ ಬಂದು ಹಸ್ತಿನಾಪುರಿಯ ಉಪವನದಲ್ಲಿ ಅವರು ಪ್ರವೇಶ ಮಾಡುತ್ತಾ ಇದ್ದಾರೆ. ಅಲ್ಲಿ ಕೂತು ಕೌರವರಿಗೆಲ್ಲ ಹೇಳಿ ಕಳಿಸ್ತಾ ಇದ್ದಾರೆ, ನಾನು ಬಂದಿದ್ದೇನೆ, ವಿಶೇಷವಾಗಿರತಕ್ಕಂಥ ಮಾತನ್ನ ಹೊತ್ತುಕೊಂಡು ಬಂದಿದ್ದೇನೆ, ನಮ್ಮ ರಾಜನದ್ದು. ಅವಾಗೆ ಎಲ್ಲರೂ ಬಂದ್ರು, ಹಸ್ತಿನಾಪುರಿಯಿಂದ ದೊಡ್ಡವರು ಬಂದಿದ್ದಾರೆ ಅಂತ ಅರ್ಘ್ಯ ಪಾದ್ಯ ಎಲ್ಲ ಕೊಟ್ಟರು, ಉಪಚಾರ ಮಾಡಿದರು. ಬಂದ ಕಾರ್ಯ ಏನು, ಸಾಂಬನನ್ನ ಬಿಡಬೇಕು, ಬಿಡದಿದ್ದರೆ ಶಿಕ್ಷಾ ಮಾಡುತ್ತೇನೆ ಅಂತ ನಮ್ಮ ರಾಜ ಹೇಳಿ ಕಳಿಸಿದ್ದಾನೆ ಅಂತ ಹೇಳಿದ್ರು. ಆ ಮಾತು ಕೇಳಿದುಕೊಳ್ಳೆ ಕೌರವರಿಗೆಲ್ಲ ಸಿಟ್ಟು ಬಂತು. ಏನಂತ, ಇವರು ಒಬ್ಬ ರಾಜರೇ, ಗೊಲ್ಲರು ರಾಜರೇ, ಇವರ ರಾಜರು, ನಾವು ಅವರ ಮಾತು ಕೇಳಬೇಕಾ ಅಂತ ಸಿಟ್ಟಿನಿಂದ ಹೊರಟೇ ಹೋಗ್ತಾ ಇದ್ದಾರೆ. ಅಂತ ಕಾಲಕ್ಕೆ ಕ್ರೋಧಾವಿಷ್ಠರಾಗಿರತಕ್ಕಂಥ ನಮ್ಮ ಬಲರಾಮ ದೇವರು ಏನು ಮಾಡಿದರು ಅಂದ್ರೆ, ಆ ಇಡೀ ಹಸ್ತಿನಾಪುರವನ್ನೇ ನೇಗಿಲಿಂದ ಸೆಳೆದು ಹಾಕ್ತಾ ಇದ್ದಾರೆ. ಈಗಲೂ ಹಸ್ತಿನಾಪುರಿ ಹೀಗೆ ಚೂರು ಬಾಗಿದೆ ಅಂತ ಹೇಳುತ್ತಾರೆ, ಹಸ್ತಿನಾಪುರಿ ಎದ್ದು ಬಿಡತಾ ಇದೆ. ಅಂತ ಕಾಲಕ್ಕೆ ಎಲ್ಲರೂ ಬಂದು ಶರಣಾಗತರಾಗ್ತಾ ಇದ್ದಾರೆ ಬಲರಾಮ ದೇವರಿಗೆ. ಬಲರಾಮ ದೇವರಿಗೆ ಶರಣಾಗತರಾಗಿ ಸ್ವಾಮಿ ನಮ್ಮನ್ನು ಉದ್ಧಾರ ಮಾಡಬೇಕು ಅಂದಾಗ ಅವರನ್ನ ಬಿಟ್ಟು ಕೊನೆಗೆ ಸಾಂಬರನ್ನ ಬಿಡುಗಡೆ ಮಾಡುತ್ತಾ ಇದ್ದಾರೆ. ಸಾಂಬರನಿಂದ ಕರಕೊಂಡು ವಿಶೇಷವಾಗಿ ಸಾಂಬರನ್ನ ಲಕ್ಷಣೆಯನ್ನ ಕರಕೊಂಡು ಬಲರಾಮ ದೇವರು ಬಂದ್ರು ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಇಷ್ಟೆಲ್ಲ ನಡೆದವರೊಳಗೆ ಇನ್ನೊಂದು ಕಥೆಯನ್ನ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ. ಏನದು ಅಂದರೆ, ಭಗವಂತ ತನ್ನ ಭಕ್ತರಿದ್ದಲ್ಲಿಗೆ ತಾನು ಬರ್ತಾನೆ, ಭಕ್ತರಿದ್ದಲ್ಲಿಗೆ ತಾನು ಬರ್ತಾನೆ, ಭಕ್ತರಿಗೆ ಬರಲಿಕ್ಕಾಗದಿದ್ದರೆ. ಈ ಒಂದು ವಿಶೇಷ ವಿಚಾರವನ್ನ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇಬ್ಬರು ಭಗವದ್ ಭಕ್ತರು, ಶ್ರುತದೇವ ಬಹುಲಾಶ್ವ ಅಂತ ಯಾದವರಿಬ್ಬರು ಕೂಡ, ಅವರನ್ನ ಅವರೆಲ್ಲಿದ್ದಾರೆ, ಮಿಥಿಲಾ ನಗರದಲ್ಲಿದ್ದಾರೆ. ಕೃಷ್ಣನ ದರ್ಶನಕ್ಕೆ ಬರಲಿಕ್ಕಾಗ್ತಾ ಇಲ್ಲ ಅವರಿಗೆ, ತುಂಬಾ ದೂರ ಮಿಥಿಲಾ ನಗರ ದ್ವಾರಾಪುರಿಯಿಂದ. ಅದಕ್ಕೆ ಕೃಷ್ಣ ಎಲ್ಲ ಯದುಪ್ರವೀರರನ್ನ ಋಷಿ ಮುನಿಗಣಗಳನ್ನ ಕಟ್ಟಿಕೊಂಡು ತಾನವರನ್ನ ನೋಡ್ಲಿಕ್ಕೆ ದ್ವಾರಾವತಿಯಿಂದ ಹೊರಟ. ಹೇಗೆ ಹೊರಟ, ರಥದಲ್ಲಿ ಹೊರಟನಂತೆ. ರಥದಲ್ಲಿ ಹೊರಟು 7 ದಿವಸಗಳ ಕಾಲ ಹಗಲು ರಾತ್ರಿ ಪ್ರಯಾಣ ಮಾಡಿದರೆ ಮಿಥಿಲಾ ನಗರ ಸೇರೋದು. ಅಲ್ಲ, ಗರುಡಾರೂಢನಾಗಿ ಹೋಗಬಹುದಾಗಿತ್ತಲ್ಲ, ಅಂದ್ರೆ ನನ್ನ ಭಕ್ತರಿಗಾಗಿ ಕಷ್ಟವನ್ನು ಸಹಿಸಿ ಹೋಗ್ತೇನೆ ಅಂತ ತೋರಬೇಕಲ್ಲ. ಮಿಕ್ಕವರಿಗೆ ಎಲ್ಲರಿಗೂ ತೋರಿಕೊಟ್ಟು ಹೋಗ್ತಾ ಇದ್ದಾನೆ. ಅಂಥ ಕಾಲಕ್ಕೆ ಎಲ್ಲರೂ ಅಂದುಕೊಂಡಂತೆ, ಕೃಷ್ಣನಂಥವನು ಬಂದು ದರ್ಶನ ಮಾಡಬೇಕಾದ, ಅವರಿಗೆ ನೋಡಬೇಕಾದರೆ, ದರ್ಶನ ಕೊಡಬೇಕಾದರೆ ಅವರು ಎಂಥವರಾಗಿರಬೇಕು ಅಂತ ಎಲ್ಲರ ತಲೆಯಲ್ಲಿ ಕೂತಿದೆ. ಮಿಥಿಲಾ ನಗರಕ್ಕೆ ಬಂದ, ಮಿಥಿಲಾ ನಗರದ ರಾಜ ಯಾರು, ವಿಶೇಷವಾಗಿರತಕ್ಕಂಥ ಬಹುಲಾಶ್ವ. ಕೃಷ್ಣ ಬಂದ ಕೂಡಲೇ ಅಪರೂಪವಾಗಿರತಕ್ಕಂಥ ಅರ್ಘ್ಯ ಪಾದ್ಯ ಎಲ್ಲವನ್ನ ಕೊಟ್ಟು ಸ್ವಾಗತ ಮಾಡಿ ಆ ಕೃಷ್ಣನನ್ನ ಚೆನ್ನಾಗಿ ಸತ್ಕಾರ ಮಾಡಿದ. ಸಂತೋಷ ಪಟ್ಟರು ಎಲ್ಲರೂ ಕೂಡ ಬಂದವರು, ಹೌದೌದ ಬರಬೇಕಾಗಿದ್ದೆ ಅಂದರು. ಆದರೆ ದ್ವಾರಾವತಿಯಿಂದ ಸ್ವಾಮಿ ಮಿಥಿಲಾ ನಗರಕ್ಕೆ ಬಂದು ಇಲ್ಲಿ ಬಂದಿದ್ರೂ ಕೂಡ ಶ್ರುತದೇವ ದರ್ಶನಕ್ಕೆ ಬರಲಿಲ್ಲ. ಎಲ್ಲರಿಗೂ ಸಂಶಯ ಬರ್ತಾ ಇದೆ, ಇದೇನಿದು, ನಿನ್ನ ಭಕ್ತ ಅಂತ ಹೇಳುತ್ತಯ್ಯ, ನಿನ್ನ ದರ್ಶನಕ್ಕಾಗಿ ತಾನೇ ಬರಬೇಕು ದ್ವಾರಾವತಿಗೆ, ತಾನು ಬರಲಿಲ್ಲ, ನೀನೇ ಮಿಥಿಲಾ ನಗರಕ್ಕೆ ಬಂದರೂ, ರಾಜನ ಮನೆಗೆ ಬಂದರೂ ಕೂಡ ನೀನು ಅವನ ದರ್ಶನಕ್ಕಾಗಿ, ನಿನ್ನ ದರ್ಶನಕ್ಕಾಗಿ ಬರಲಿಲ್ಲ ಶ್ರುತದೇವ, ಅದಂಥ ಭಕ್ತ ಅಂತ ಎಲ್ಲರೂ ಪ್ರಶ್ನೆ ಮಾಡುತ್ತಾ ಇದ್ದಾರೆ. ಅಂಥ ಕಾಲಕ್ಕೆ ಕೃಷ್ಣ ಎಲ್ಲರನ್ನ ಕರಕೊಂಡು ಆ ಶ್ರುತದೇವನ ಮನೆಗೆ ಹೋಗ್ತಾ ಇದ್ದಾರೆ. ಶ್ರುತದೇವ ಬಹುಬಡವ, ಚಿಕ್ಕ ಮನೆ, ಗುಡಿಸಲು, ಅದರಲ್ಲೇ ಗೆಣಸು ಗೆಡ್ಡೆ ತಿಂದುಕೊಂಡಿದ್ದಾನೆ. ಬರೀ ಭಗವಂತನ ಧ್ಯಾನ ಜಪದಲ್ಲೇ ಇದ್ದಾನೆ, ಜಪಯಜ್ಞ ಪರನಾಗಿದ್ದಾನೆ. ಅಂತಹ ವಿಶೇಷವಾಗಿರತಕ್ಕಂಥ ಶ್ರುತದೇವನ ಮನೆಗೆ ಎಲ್ಲರೂ ಬಂದು ಕೃಷ್ಣ ಎಲ್ಲಾ ಋಷಿಮುನಿಗಳು ಬರ್ತಾ ಇದ್ದಾರೆ. ಆ ಚಿಕ್ಕ ಮನೆಯಲ್ಲಿ ಎಲ್ಲರೂ ಬಂದು ಬಿಡ್ತಾ ಇದ್ದಾರೆ. ಹೇಗಿತ್ತು ಅಂದ್ರೆ ಕಿಟಕಿಯಲ್ಲಿ ಆನೆಯನ್ನು ತೋರಿಸಿದ್ರೆ ಹೇಗಿರುತ್ತೋ ಹಾಗೆ ಎಲ್ಲರೂ ಬಂದು ಕೂಡತಾ ಇದ್ದಾರೆ. ನಮಗೆ ಹೆದರಿಕೆ ಆಗುತ್ತೆ, ಸ್ವಾಮಿಗಳು ಬರ್ತಾರೆ ಅಂದ್ರೆ ಹೆದರ್ಕೊಂಡಿರ್ತೇವೆ. ಅವರು ಎಲ್ಲರೂ ಬರ್ತಾರಲ್ಲಪ್ಪ, ದೊಡ್ಡವರು ಬರ್ತಾರೆ, ಭಯದಿಂದ ಕೂತಿರ್ತೇವೆ. ಅಂತ ಅದು ಕೃಷ್ಣ, ಕೃಷ್ಣನ ಪರಿವಾರ ಎಲ್ಲರೂ ಬಂದು ಆ ಚಿಕ್ಕ ಮನೆಯಲ್ಲಿ ಕೂತ ಕೊಡಲೇ ಆತನಿಗೆ ಸಂತೋಷ, ಆನಂದ ಆಗ್ತಾ ಇದೆ. ಕೈ ಮುಗಿತಾ ಇದ್ದಾನೆ, ತನ್ನ ಹತ್ರ ಇರುವಂತ ಚಿಕ್ಕ ಎಲೆಗಳ ತುಂಡನ್ನ ಇಟ್ಟ, ಅಲ್ಲೇ ಎಲ್ಲವನ್ನ ಗಡ್ಡೆಯನ್ನ ತುಂಡು ಮಾಡಿ ಇಟ್ಟ. ಸ್ವಾಮಿ ಇದನ್ನೇ ಸ್ವೀಕಾರ ಮಾಡಬೇಕು ಅಂತ ಕೈ ಮುಗಿದ. ಆಗ ಪ್ರಶ್ನೆ ಬರ್ತಾ ಇದೆ, ಶ್ರುತದೇವ ನೀನ್ ಯಾಕೆ ಬರಲಿಲ್ಲ? ನನ್ನ ಪ್ರಶ್ನೆ ಅಲ್ಲ, ಇವರದ ಪ್ರಶ್ನೆ. ನೀನಾಗಿ ನನ್ನ ನೋಡ್ಲಿಕ್ಕೆ ಬರಲಿಲ್ಲ, ನಾನಾಗಿ ಮಿಥಿಲಾನಗರಕ್ಕೆ ಬಂದಾಗ ನೀನು ದರ್ಶನಕ್ಕೂ ಬರಲಿಲ್ಲ, ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದಾಗ ಶ್ರುತದೇವ ಹೇಳುತ್ತಾ ಇದ್ದಾನೆ, ಹೇ ಸ್ವಾಮಿ, ಸರ್ವತ್ರ ವ್ಯಾಪ್ತನಾದ ನೀನು ನನ್ನ ಹೃದಯದಲ್ಲೇ ಕಾಣುವಾಗ ನಿನ್ನ ದರ್ಶನಕ್ಕಾಗಿ ಮತ್ತು ನಾನಲ್ಲಿಗೆ ಯಾಕೆ ಬರಲಿ ಹರಿಯೇ ಅಂತ. ಅಂದರೆ ಸರ್ವತ್ರ ಭಗವಂತನ ದರ್ಶನ ಮಾಡುವಂತ ಅಪರೂಪವಾಗಿರತಕ್ಕಂಥ ತನ್ನ ಭಕ್ತಿ ಚಿಂತನೆಯ ಪರಾಕಾಷ್ಠೆಯನ್ನ ಆ ಶ್ರುತದೇವ ತೋರಿದಾಗ ಭಗವಂತ ಪ್ರೀತನಾದ, ಎಲ್ಲರೂ ಅಲ್ಲಿ ಸಂತೋಷ ಪಡ್ತಾ ಇದ್ದಾರೆ. ಇಲ್ಲೊಂದು ವಿಶೇಷವಾಗಿರತಕ್ಕಂಥ ಈ ಸರಸ್ವತಿ ನದಿ ತಟದಲ್ಲಿ ಯಾರು ನಮ್ಮ ಬಲರಾಮ ದೇವರು ಬಂದ್ರು ಅಂತ ಕಥಾ ಬರುತ್ತಾ ಇದೆ. ಆ ಕಥಾ ಬರುವಾಗಿ ಯಾತ್ರೆ ಮಾಡಿದ್ರು, ತೀರ್ಥಯಾತ್ರೆ ಮಾಡಿದ್ರು ಅಂತ ಬರುತ್ತಾ ಇದೆ. ಭಾರತದಲ್ಲಿ ಒಂದು ಕಥಾ ಬರುತ್ತೆ, ಸಂದರ್ಭದಲ್ಲಿ ಅದು ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಅದನ್ನು ಹೇಳ್ತಾ ಇದ್ದಾನೆ. ಸರಸ್ವತಿ ನದಿ ತೀರದಲ್ಲಿ ಬಲರಾಮ ದೇವರು ಬರ್ತಾ ಇದ್ದಾರೆ, ಒಂದು ತೀರ್ಥಕ್ಕೆ ಬರ್ತಾರೆ. ಆ ಗದಾಯುದ್ಧ ಪ್ರಕರಣದಲ್ಲಿ ಬರುತ್ತೆ ಇದು. ಆ ತೀರ್ಥದಲ್ಲಿ ಸ್ನಾನ ಮಾಡಿದ ಮೇಲೆ ಬಲರಾಮ ದೇವರಿಗೆ ಬಹಳ ಸಂತೋಷ ಆಯ್ತಂತೆ. ಹೌದಪ್ಪ, ಇದ್ದರೆ ಇಲ್ಲೇ ಇದ್ದು ಬಿಡಬೇಕು ಅಂತ ಬಹಳ ಸಂತೋಷವನ್ನ ವ್ಯಕ್ತಪಡಿಸಿ ಒಂದು ಎರಡು ವಾರಗಳ ಕಾಲ ಅಲ್ಲೇ ಇದ್ರು ಅಂತ ಹೇಳ್ತಾರೆ. ಏನದು ಅಂಥ ವಿಶೇಷ ಏನು ಆ ತೀರ್ಥದಲ್ಲಿ ಅಂದ್ರೆ ಹೇಳುತ್ತಾರೆ, ಮೂವರು ಋಷಿಗಳು ಅಂದ್ರೆ ನಮ್ಮಲ್ಲಿ ಅನುಸಂಧಾನ ಅನುಸಂಧಾನ ಅಂತ ನಾವೇನ್ ಹೇಳುತ್ತೇವೆ, ಅನುಸಂಧಾನದ ಪರಾಕಾಷ್ಠ ಹೇಗಿರುತ್ತೆ ಎಂಬುದನ್ನು ಅಲ್ಲಿ ತೋರಿಕೊಡ್ತಾ ಇದ್ದಾರೆ. ಏಕತ, ದ್ವಿತ, ತ್ರಿತ ಅಂತ ಮೂರು ಜನ ಋಷಿಗಳು. ಏಕತ, ದ್ವಿತ, ತ್ರಿತ ಅಂತ ಆ ಮೂರು ಜನ ಋಷಿಗಳು ಕೂಡ ವಿಶೇಷವಾಗಿ ಯಜ್ಞಕ್ಕೆ ಸಂಬಂಧಪಟ್ಟ ಎಲ್ಲಾ ಸಲಕರಣೆಗಳನ್ನ ರಾಜರತ್ರ ಎಲ್ಲರತ್ರ ಸಂಗ್ರಹ ಮಾಡಿಕೊಂಡು ತಾವು ಬರ್ತಾ ಇದ್ದಾರೆ. ಆ ಬರುವಾಗ ಆಗಿನ ಕಾಲಕ್ಕೇನೆ ಮನಸ್ಸಿನ ಭಾವನೆಗಳು ನೋಡಿ, ಏಕತ ಒಳ್ಳೆ ತಪಸ್ವಿ, ದ್ವಿತ ತ್ರಿತ ಅವರನ್ನ ನೋಡಿದಾಗ ಕಡಿಮೆ, ಆದರೆ ಇವನ ಕಡಿಮೆನಲ್ಲ, ಆದರೆ ಅವರ ಮನಸ್ಸಿನಲ್ಲಿ ಭಾವನೆ ಬಂದದ್ದು ಹೀಗೆ, ಈ ತಮ್ಮ ಬಹಳ ತಪಸ್ವಿ, ಇವ ಮತ್ತು ಹೋದರೂ ಜನ ಮತ್ತು ಕೊಡುತ್ತಾರೆ, ನಮಗೆ ಮತ್ತು ಕೊಡಲ್ಲ, ಅದಕ್ಕೆ ಇವಾಗೇನು ಸಂಪತ್ತು ಬಂದಿದೆ ಯಾಗಕ್ಕಾಗಿ, ಸ್ವಂತಕ್ಕಲ್ಲ ಅವರು ಯಾಗಕ್ಕೆ ಬಳಸ್ತಾರೆ, ಆದರೆ ತಮ್ಮನಿಗೆ ಕೊಡೋದು ಬೇಡ, ನಾವೇ ಇಟ್ಟುಕೊಂಡ್ರೆ ಆಯಿತು ಎಂಬ ಭಾವನೆ ಬಂತು. ಇವಾಗಲ್ಲ, ಕಲಿಯುವುದಲ್ಲ, ಆ ಯುಗದಲ್ಲಿ ಅವಾಗೆ ಬಂತವರಿಗೆ. ಅವಾಗೆ ಬಂದಾಗ ಏನು ಮಾಡಬೇಕು? ಬರ್ತಾ ಇದ್ದಾರೆ ಕಾಡಿನ ಮಾರ್ಗದಲ್ಲಿ, ಕಾಡಿನ ಮಾರ್ಗದಲ್ಲಿ ಬರುವಾಗ ಕತ್ತಲಾಗ್ತಾ ಇದೆ, ಎದುರಿಗೆ ತೋಳ ಒಂದು ಬರ್ತಾ ಇದೆ. ಆ ತೋಳ ಬರ್ತಾ ಇದ್ದರೆ ಅದರಿಂದ ತಪ್ಪಿಸಿಕೊಳ್ಳಿಕ್ಕೆ ಏಕತ ಚೂರು ಪಕ್ಕಕ್ಕೆ ಹಾರಿದ. ಹಾರಿದ ಕೂಡಲೇ ಅಲ್ಲಿ ಏನಿತ್ತು, ದೊಡ್ಡ ಹಾಳು ಬಾವಿ ಇತ್ತು. ಹಾಳು ಬಾವಿಯಲ್ಲಿ ಬಿದ್ದ. ಬಿದ್ದವನನ್ನ ಎಬ್ಬಿಸಿ ಕರ್ಕೊಂಡು ಹೋಗ್ಬೇಕಾ, ಮಿಕ್ಕ ಇಬ್ಬರು ಏನೂ ಮಾಡಲಿಲ್ಲ, ಹಾಗೇ ಹೊರಟು ಹೋದ್ರು. ಆಶ್ಚರ್ಯ ಆಗುತ್ತೆ. ಮತ್ತು ಋಷಿಗಳೇ, ಆ ಪ್ರವೃತ್ತಿ ಅಂದರೆ ಅವರವರ ಪ್ರಾರಬ್ಧ ಕರ್ಮಾನುಸಾರ ಹಾಗೆ ಬಂದಿರುತ್ತೆ ಮತ್ತು ಕಳ್ಕೊಳ್ಳುತ್ತಾರೆ, ಅದು ಬೇರೆ ವಿಷಯ. ಆದರೆ ಹೊರಟು ಹೋದ್ರು. ಈ ಬಾವಿಯಲ್ಲಿ ಬಿದ್ದಂತ ಏಕತ ಆ ಋಷಿಯ ಭಾವನೆ ಹೇಗಿದೆ ಅಂತ ಅಲ್ಲಿ ಚೆನ್ನಾಗಿ ವಿವೇಚನೆ ಮಾಡುತ್ತಾರೆ. ಇಬ್ಬರು ಅಣ್ಣಂದರು ತನ್ನ ಬರಬೇಕಾದ ಭಾಗವನ್ನ ತಗೊಂಡು ಬಾವಿಯಲ್ಲಿ ಬಿದ್ದಿದ್ರೆ ನೋಡ್ಲು ನೋಡದೆ ಹೋದಲ್ಲ ಅಂತ ಕುದಿತಾ ಕೊಡಬೇಕಾಗಿತ್ತು. ಆ ವ್ಯಕ್ತಿ ಚೂರು ಮನಸ್ಸಿನಲ್ಲಿ ಆ ವಿಷಯವನ್ನ ತರಲಿಲ್ಲಂತೆ. ಹರಿಸಂಕಲ್ಪ ಹೇಗಿದ್ರೆ ಹಾಗಾಯಿತು ಅಂತ ಕೂತಿದ್ದಾರೆ. ಆದರೆ ದುಃಖ ಮಾತ್ರ ಇದೆ. ಯಾಕೆ? ಯಾಗ ಮಾಡ್ಲಿಕ್ಕೆ ಆಗಿಲ್ಲ. ಸೋಮ ಯಾಗ ಮಾಡಬೇಕಾಗಿತ್ತು, ಮಾಡ್ಲಿಕ್ಕಾಗಿಲ್ಲ. ಅಣ್ಣಂದ್ರು ಮಾಡ್ತಾ ಇರ್ತಾರೆ, ನಾನು ಮಾಡಬೇಕು ಭಗವಂತನ ಪ್ರೀತಿಗಾಗಿ ಮಾಡಬೇಕು. ಇಲ್ಲಿ ಮಾಡುತ್ತಾರೆ, ಅಲ್ಲಿ ನೋಡಿದರೆ ಹಾಳು ಬಾವಿ, ನೀರು ಇಲ್ಲ. ಸಾರಿಸಿ ಬಳದು ರಂಗೋಲಿ ಹಾಕಿದಂತೆ ಇದೆ, ಏನು ನೀರು ಇಲ್ಲ. ಒಂದು ಲತೆ ಮಾತ್ರ ಮೇಲಿಂದ ಬಂದಿದೆ. ಅದು ನೋಡುತ್ತಾರೆ, ಮಾನಸಿಕವಾದ ಚಿಂತನೆಯ ಪರಾಕಾಷ್ಠ ಅಲ್ಲಿ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಅನುಸಂಧಾನ ಅನುಸಂಧಾನ ಮಾನಸಿಕವಾಗಿ ಚಿಂತನ ಅಂತ ಹೇಳ್ತಾ ಇರ್ತೀವಲ್ಲ, ಅದರ ಅದ್ಭುತವಾದ ವಿನ್ಯಾಸವನ್ನು ತೋರುತ್ತಾರಲ್ಲಿ. ಅವರು ಶುರು ಮಾಡಿದ್ರು, ನೀರಿಲ್ಲ, ಮಾನಸಿಕವಾಗಿ ನೀರನ್ನು ಚಿಂತನೆ ಮಾಡಿದ್ರು. ಮಾನಸಿಕವಾಗಿ ನೀರನ್ನು ಚಿಂತನೆ ಮಾಡಿ ಆ ನೀರಿನಲ್ಲೇ ಸ್ನಾನ ಮಾಡಿದ್ರಂತೆ. ಮಾನಸಿಕವಾದ ನೀರನ್ನು ಚಿಂತನೆ ಮಾಡಿ ಆ ಮಾನಸಿಕವಾದ ನೀರಲ್ಲಿ ಸ್ನಾನ ಮಾಡಿದ್ರು. ಆ ಮಾನಸಿಕವಾಗಿ ತುಪ್ಪ ಸೃಷ್ಟಿ ಮಾಡಿದ್ರು, ಮಾನಸಿಕವಾಗಿ ತುಪ್ಪ ಕಲ್ಪನೆ ಮಾಡಿದ್ರು, ಮಾನಸಿಕವಾಗಿ ಹವಿಸ್ಸಿಗೆ ಯೋಗ್ಯವಾದ ಪದಾರ್ಥಗಳಲ್ಲೆಲ್ಲ ಮನಸ್ಸಿನಲ್ಲೇ ಸೃಷ್ಟಿ ಮಾಡಿದ್ರು. ಅಂದ್ರೆ ಮನಸ್ಸಲ್ಲೇ ಕಲ್ಪನೆ ಮಾಡಿದ್ರು, ಮನಸ್ಸಲ್ಲೇ ಯಜ್ಞಕುಂಡ, ಮನಸ್ಸಲ್ಲೇ ಅಗ್ನಿ, ಎಲ್ಲ ಉರಿತಾ ಇವೆ ಮನಸ್ಸಲ್ಲೇ, ಹೊರಗೆ ಏನೂ ಕಾಣತಾ ಇಲ್ಲ. ಹಾಳು ಬಾವಿ ಬ್ರಾಹ್ಮಣ, ಇನ್ಯಾರು ಇಲ್ಲ. ಅಂತ ಕಾಲಕ್ಕೆ ಹೊರಗಿಂದ ಸಿಕ್ಕ ದ್ರವ್ಯ ಬಳಸಬೇಕು. ಅದಕ್ಕೆ ಹೊರಗಿಂದ ಬಂದ ಆ ಒಂದು ಬಳ್ಳಿ, ಆ ಬಳ್ಳಿಯಿಂದ ರಸ ಕುಟ್ಟಿ ಆ ರಸದಲ್ಲಿ ಸೋಮರಸ ಅನುಸಂಧಾನ ಮಾಡಿದರು. ಇಷ್ಟು ಮಾಡಿ ಮಾನಸಿಕವಾಗಿ ಯಜ್ಞವನ್ನ ಶುರು ಮಾಡುತ್ತಾ ಇದ್ದಾರೆ. ಯಜ್ಞ ಶುರು ಮಾಡಿ ಬಾಯಿಯಿಂದ ಗಟ್ಟಿಯಾಗಿ ಮಂತ್ರಗಳನ್ನ ಹೇಳುತ್ತಾ ಮನಸ್ಸಿನಲ್ಲಿ ಕಲ್ಪನೆ ಮಾಡಿದ ಆಹುತಿಗಳನ್ನ ಕೊಡತಾ ಇದ್ದಾರೆ ದೇವತೆಗಳಿಗೆ. ಇಷ್ಟು ಇಲ್ಲಿ ನಡೀತಾ ಇದ್ರೆ ಭಾರತದಲ್ಲಿ ಬರುತ್ತೆ, ದೇವಲೋಕದಲ್ಲಿ ಗಡಿಬಿಡಿ ಶುರು ಆಯಿತು. ದೇವತೆಗಳೆಲ್ಲ ಬೃಹಸ್ಪತಿ ಆಚಾರ್ಯ ಬರ್ತಾ ಇದ್ದಾರೆ, ಸ್ವಾಮಿ ಭೂಲೋಕದಲ್ಲಿ ಈ ಬ್ರಾಹ್ಮಣ ಇಂಥ ಯಾಗ ಮಾಡುತ್ತಾ ಇದ್ದಾನೆ, ಇವನಿಗೆ ನಾವು ಏನಂತ ಆ ಆಹುತಿಗಳನ್ನು ಸ್ವೀಕಾರ ಮಾಡಬೇಕಾ ಅಂದಾಗ ಅವಾಗ ಹೇಳುತ್ತಾರೆ ಬೃಹಸ್ಪತಿ ಆಚಾರ್ಯರು, ನೀವು ಚೂರು ತಡ ಮಾಡಿದರೆ, ನೀವು ಚೂರು ತಡ ಮಾಡಿದ್ರೆ ಇನ್ನೊಬ್ಬ ಇಂದ್ರನನ್ನು ಹುಟ್ಟು ಹಾಕ್ತಾನಾತ, ಆದ್ದರಿಂದ ಬೇಗ ಹೋಗಿ ಅಂತ ಹೇಳಿದರೆ ಎಲ್ಲಾ ದೇವತೆಗಳು ಬಂದು ಮಾನಸಿಕವಾಗಿ ಅವರು ಕೊಟ್ಟ ಆಹುತಿಗಳನ್ನೆಲ್ಲ ಸ್ವೀಕಾರ ಮಾಡಿದರು. ಸ್ವೀಕಾರ ಮಾಡಿ ಅವರಿಗೆ ಸೋಮಯಾಗ ಮಾಡಿದ ಫಲವನ್ನ ಕೊಡತಾ ಇದ್ದಾರೆ. ಕೊಟ್ಟು ಕೇಳುತ್ತಾರೆ, ನೀರನ್ನ ಸೃಷ್ಟಿ ಮಾಡಿದ್ರು ಬಾವಿಯಲ್ಲಿ, ಆ ನೀರಿನಲ್ಲಿ ಮೇಲಕ್ಕೆ ಬಂದ್ರವರು. ಅವಾಗ ಅವರು ಕೇಳುತ್ತಾರೆ, ಇದು ಒಳ್ಳೆ ತೀರ್ಥವಾಗಲಿ, ಈ ತೀರ್ಥದಲ್ಲಿ ಯಾರು ಸ್ನಾನ ಮಾಡುತ್ತಾರೋ ಅವರಿಗೆ ಸೋಮಯಾಗ ಮಾಡಿದ ಫಲ ಬರಲಿ ಅಂತ ಕೇಳಿಕೊಳ್ಳುತ್ತಾರೆ. ಆ ತೀರ್ಥದಲ್ಲಿ ಬಲರಾಮ ದೇವರು ಸ್ನಾನ ಮಾಡಿ ಅಲ್ಲೇ ವಿಶೇಷ ತುಂಬಾ ಕಾಲ ಇದ್ರು ಅಂತ ಬರುತ್ತೆ. ಅದು ಯಾಕೆ ಹೇಳಿದೆ, ಅನುಸಂಧಾನ ಪರಾಕಾಷ್ಠ ಹೇಗಿರುತ್ತೆ ಅದಕ್ಕೆ ದಾಸರು ಹೇಳುತ್ತಾರೆ, ಮನದೊಳಗೆ ಸುಂದರ ಪದಾರ್ಥವ ನೆನೆದುಕೊಡೆ ಕೈಗೊಂಡು ಬಲು ನೂತನ ಸುಂದರ ಸುಶೋಭಿತ ಗಂಧ ಸುರಸೋಪೇದ ಫಲರಾಶಿ ಜುನದಿ ನಿವಹಗಳಂತೆ ಕೊಟ್ಟವರನ್ನು ಸದಾ ಸಂತೈಸುವನು, ಸದ್ಗುಣವ ಕದ್ದವ ರಘವ ಕದಿಯುವನು ಅನಘನೆಂದೆನಿಸಿ ಅಂತ ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ ಮೇಲೆ ಮುಂದೆ ಹೇಳುತ್ತಾ ಇದ್ದಾರೆ, ಕೃಷ್ಣ ಶ್ರುತದೇವ ಬಹುಳಾಶ್ವರಿಗೆ ಅನುಗ್ರಹ ಮಾಡಿ ದ್ವಾರಕಾಪತಿಗೆ ತಿರುಗಿ ಬರ್ತಾ ಇದ್ದಾನೆ. ಏನಿದು ಎಲ್ಲಾ ಕಥೆಗಳ ಮಯ ಆಗಿದೆಯಲ್ವಾ ಅಂದರೆ ಹೌದು, ದಶಮಸ್ಕಂಧ ಉತ್ತರಾರ್ಧ ಇಡೀ ಕಥೆಗಳ ಮಯ, ಕಥೆಗಳಲ್ಲಿ ತುಂಬಿರುವ ಹರಿಯ ಕಥೆಯ ಮಯ. ಅಂದರೆ ಒಳಗೊಳಗೆ ಅವರ 11 ಇಂದ್ರಿಯಗಳನ್ನ ಪ್ರವರ್ತನೆ ಮಾಡಿಸುವ ಆ ಬಿಂಬಮೂರ್ತಿಯ ವಿಚಾರವನ್ನೇ ಎಲ್ಲಾ ಕಡೆ ಕೂಡ ಹೇಳ್ತಾ ಬರ್ತಾ ಇದ್ದಾರೆ. ಇನ್ನ ಕೊನೆಗೆ ಹೇಳ್ತಾ ಇದ್ದಾರೆ ವೃಕಾಸುರ ಕಥಾ ಅಂತ ಬಂತು ಪ್ರಶ್ನೆಯಲ್ಲಿ. ಮೂರು ಲೋಕಪಾಲಕರಿದ್ದಾರೆ, ಮೂರು ಲೋಕಪಾಲಕರಲ್ಲಿ ಯಾರು ಶ್ರೇಷ್ಠರು? ಕೃಷ್ಣ ಶ್ರೇಷ್ಠ, ಅಂದ್ರೆ ವಿಷ್ಣು ಶ್ರೇಷ್ಠ ಅಂದರೆ ರುದ್ರದೇವರನ್ನ ವರಬೇಡಿ ಮಕ್ಕಳನ್ನ ಪಡೆದ್ನಲ್ಲ ಅದಕ್ಕೆ ಕೃಷ್ಣ ಶ್ರೇಷ್ಠ ಹೇಗಾದ ಅಂದರೆ ಅಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಭಸ್ಮಾಸುರಾಜ್ಯಾತ ಭಯೀ ಪಿನಾಕಿ, ರುದ್ರದೇವರ ಕುರಿತು ತಪಸ್ಸು ಮಾಡಿ ತಾನೇ ವಿಶೇಷವಾಗಿ ನಾನು ಯಾರ ತಲೆ ಮೇಲೆ ಕೈ ಇಟ್ಟರೆ ಅವರು ಸುಟ್ಟು ಹೋಗಬೇಕು ಅಂತ ಏನು ವರ ಬೇಡಿದಂತ ವ್ಯಕ್ತಿ, ಆ ವರ ಸತ್ಯ ಆಗುತ್ತಾ ಇಲ್ಲ ಅಂತ ರುದ್ರದೇವರ ತಲೆ ಮೇಲೆ ಕೈ ಇಡ್ಲಿಕ್ಕೆ ಹೊರಟ. ಹೌದ್ ತಾನೆ, ಇನ್ನೊಂದು ಬರುತ್ತೆ ರುದ್ರದೇವರ ವಿಚಾರದಲ್ಲಿ, ಯೋಗಿನಿ ಪಿಶಾಚಿಗಳು ಅಂತ ಅವುಗಳಿಗೆಲ್ಲ ವರ ಕೊಟ್ಟ ಮೇಲೆ ರುದ್ರದೇವರ ಮೇಲೆ ಅವು ತಿರುಗಿ ಬೀಳುತ್ತೆ. ಅಲ್ಲಿಂದ ಪರಿಹಾರ ಆಗಲಿಕ್ಕೆ ಭಗವಂತನನ್ನ ಪ್ರಾರ್ಥನೆ ಮಾಡಿದರೆ ಪಾತಾಳ ತಲದಿಂದ ನರಸಿಂಹನಾಗಿ ಹೊರಗೆ ಬರ್ತಾರೆ. ಆ ನೃಸಿಂಹರು ಭಗವಂತನನ್ನ ಉದ್ಭಿದ್ಯ ಪಾತಾಳ ತಲ ಅಂತ ಹೇಳ್ತಾರೆ, ಚಿಂತಾಮಣಿ ಶ್ರೀ ನರಸಿಂಹ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಆ ಭಗವಂತ ಆ ವೃಕಾಸುರನ ಭಯವನ್ನ ರುದ್ರದೇವರಿಗೆ ಪರಿಹಾರ ಮಾಡಿದರು. ರುದ್ರದೇವರಿಗೆ ಅನೇಕ ಸಲ ಬಂದ ಭಯವನ್ನ ಪರಿಹಾರ ಮಾಡಿದ ಸ್ವಾಮಿ, ರುದ್ರದೇವರಿಂದ ವರ ಪಡೆಯಬೇಕಾದ ಅಗತ್ಯ ಉಂಟೆ ಅಂತ ಹೇಳಿದಾಗ, ಇಲ್ಲ ಭಗವಂತ ಲೋಕಕ್ಕೆ ಶಿಕ್ಷಣಾರ್ಥವಾಗಿ ಅಂದರೆ ಲೋಕಕ್ಕೆ ಗುರುಗಳಾದವರು ರುದ್ರದೇವರು, ಅವರಿಂದ ವಿಶೇಷವಾಗಿ ನಾವು ಅನುಗ್ರಹ ಪಡೆಯಬೇಕು ಅಂತ ಲೋಕಕ್ಕೆ ತೋರಿದ್ರು. ಹೌದು, ಇನ್ನ ಜನರ ಮೋಹನಾರ್ಥವಾಗಿ ಅಜ್ಞ ಜನರು ಓ ರುದ್ರದೇವರಿಗಿಂತ ವಿಷ್ಣು ಯಾವಾಗ್ಲೂ ಕಡಿಮೆಯೇ ಅಂತ ಕೆಲವರಿಗೆ ಮೋಹ, ಇನ್ನ ಕೆಲವರಿಗೆ ಒಂದೇ ಉಂಟು, ಏನದು ಎಲ್ಲಾ ಒಂದೇ ಸುಮ್ಮನೆ ನಾವು ಬೇರೆ ಬೇರೆ ಹೆಸರಿಟ್ಟಿರ್ತೇವೆ ಅಷ್ಟೇ ಅಂತ ಆ ರೀತಿ ಅವರಿಗೂ ತಲೆಯಲ್ಲಿ ಬರುತ್ತೆ. ಆ ರೀತಿ ಮೋಹನಾರ್ಥವಾಗಿ ಭಗವಂತ ನಾನ ಇದನ್ನ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಜ್ಞಾನಿಗಳು ಸತ್ರವನ್ನ ಮಾಡ್ತಾ ಇದ್ದಾರೆ. ಕಶ್ಯಪಾದಿ ಮಹರ್ಷಿಗಳೆಲ್ಲ, ಇದು ಶ್ರೀನಿವಾಸ ಕಲ್ಯಾಣದಲ್ಲಿ ಬರುತ್ತೆ, ಇಲ್ಲೂ ಬರ್ತಾ ಇದೆ. ವಿಷಯ ಹೇಳುತ್ತಾ ಇದ್ದಾರೆ, ಎಲ್ಲಾ ಋಷಿಗಳು ಯಜ್ಞವನ್ನ ಮಾಡಲಿಕ್ಕೆ ಜಾಹ್ನವಿ ತೀರದಲ್ಲಿ ಗಂಗಾ ತೀರದಲ್ಲಿ ಕೂಡತಾ ಇದ್ದಾರೆ, ಯಾಗವನ್ನ ಮಾಡುತ್ತಾ ಇದ್ದಾರೆ. ಮಾಡುವಾಗ ನಾರದರು ಬರ್ತಾ ಇದ್ದಾರೆ. ನಾರದರು ಬಂದು ಯಾಗ ಯಾವುದಕ್ಕಾಗಿ ಮಾಡುತ್ತಾ ಇದ್ದೀರಾ, ಯಾಗದ ಕೋವಾ ಭುಂಕ್ತೆ ಯಜ್ಞ ಫಲಂ, ಈ ಯಜ್ಞ ಫಲವನ್ನ ಯಾರು ಸ್ವೀಕಾರ ಮಾಡುವುದು, ಯಾರಿಗೆ ಕೊಡ್ತಾ ಇದ್ದೀರಾ ಅಂದರೆ ಎಲ್ಲರೂ ಕೂಡ ಸಂಶಯಾರ್ಥಂ ಸಮಾಪನ್ನಾಹ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಸಂಶಯ ಬಂತಂತವರಿಗೆ ಅವಾಗ ಏನು ಮಾಡಿದ್ರು ಅಂದ್ರೆ ಭೃಗುಂ ಬ್ರಹ್ಮವೀರಾಂವರಂ, ಭಗವಂತನನ್ನ ತಿಳಿದಂಥವರಲ್ಲಿ ಶ್ರೇಷ್ಠರಾದಂಥ ಭೃಗು ಮಹರ್ಷಿಗಳ ಹತ್ತಿರ ಬರ್ತಾ ಇದ್ದಾರೆ, ಅವರನ್ನ ನೋಡ್ತಾ ಇದ್ದಾರೆ. ಕೃತಾಂಜಲಿ ಪುಟಸ್ಥಿತಾ, ಎಲ್ಲರೂ ಕೂಡ ಕೈಯನ್ನು ಜೋಡಿಸಿ ಭೃಗು ಮಹರ್ಷಿಗಳನ್ನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಹೇ ಸ್ವಾಮಿ, ಎಲ್ಲರಲ್ಲಿ ಶ್ರೇಷ್ಠರು ತ್ರಿಮೂರ್ತಿಗಳು, ತ್ರಿಮೂರ್ತಿಗಳಲ್ಲಿ ಶ್ರೇಷ್ಠರು ಯಾರು ಎಂಬುದನ್ನು ನಮಗೆ ನಿಶ್ಚಯ ಮಾಡಿಕೊಡಿ ಅಂತ ಅಲ್ಲಿ ಪ್ರಾರ್ಥನೆ ಮಾಡಿದಾಗ ಭೃಗು ಮಹರ್ಷಿಗಳು ಹೊರಡುತ್ತಾ ಇದ್ದಾರೆ ಅಂತ ತಿಳಿಸಿಕೊಡ್ತಾ ಇದ್ದಾರೆ. ಈ ಕಥೆ ಎಲ್ಲರಿಗೂ ಗೊತ್ತು. ಹೌದ್ ತಾನೆ, ಭೃಗು ಮಹರ್ಷಿಗಳು ಹೊರಟರು, ಬ್ರಹ್ಮದೇವರ ಹತ್ರ ಹೋದ್ರು ಶಾಪ ಕೊಟ್ರು, ರುದ್ರದೇವರ ಹತ್ರ ಹೋದ್ರು ಶಾಪ ಕೊಟ್ರು, ದೇವರ ಹತ್ರ ಹೋದ್ರು ಎದ್ದಿಲ್ಲ ಒದ್ರು, ಕಥ ಎಲ್ಲರಿಗೂ ಗೊತ್ತು. ಇದು ಹೇಳ್ತೀರಾ ಅಂದ್ರೆ ಒಳಗೆ ಸ್ವಲ್ಪ ನೋಡಿ ಅಂತ ಹೇಳ್ತಾ ಇದ್ದಾರೆ. ಏನದು, ನಾರದರು ಬಂದು ಕಶ್ಯಪ ಮುನಿಗಳನ್ನ ಪ್ರಾರ್ಥನೆ ಮಾಡಿದರಲ್ಲ, ಪ್ರಶ್ನೆ ಮಾಡಿದರಲ್ಲ, ಯಜ್ಞ ಫಲ ಯಾರಿಗೆ ಕೊಡ್ತೀರಾ ಅಂದಾಗ ಎಲ್ಲರಿಗೂ ಸಂಶಯ ಬಂತು, ಅದಕ್ಕೆ ನಿರ್ಣಯಕ್ಕಾಗಿ ಭೃಗು ಮಹರ್ಷಿಗಳನ್ನ ಕೇಳಿದರು ಅಂತ. ಅವಾಗ ನಮಗೆ ಸಂಶಯ ಬರಲ್ವಾ? ಅಷ್ಟರವರೆಗೆ ಕಶ್ಯಪಾದಿ ಮಹರ್ಷಿಗಳು ಯಾವ ಯಾಗವೂ ಮಾಡಲಿಲ್ವಾ? ಯಾವ ಯಾಗವೂ ಮಾಡದೆ ಅವರು ಮಹರ್ಷಿಗಳಾದರ? ಹಾಗಾದ್ರೆ ಆ ಯಾಗ ಮಾಡಿದಾಗ ಯಾರಿಗೆ ಕೊಟ್ಟರು ಇವಾಗೂ ಅದೇ ಕೊಡುತ್ತಾರೆ? ಅಂದ್ರೆ ಹಿಂದಿನ ಯಾಗಗಳು ಯಾವುದೂ ಮಾಡಿಲ್ಲ, ಯಜ್ಞ ಫಲ ಯಾರಿಗೆ ಕೊಡಬೇಕು ಎಂಬುದು ಗೊತ್ತಿಲ್ಲದೆ ಯಾಗ ಮಾಡಿದ್ರು ಅಂತ ಹೇಳಬೇಕಾ? ಹಾಗೆ ಹೇಳಿದವ್ರು ಮಹರ್ಷಿಗಳು ಅಂತ ಹೇಳಲಿಕ್ಕೆ ಆಗಲ್ಲ, ನಿಶ್ಚಯ ಜ್ಞಾನ ಇಲ್ಲವೇ ಇಲ್ಲ ಅಂತ ಹೇಳಬೇಕಾಗುತ್ತೆ. ಅವಾಗ ಏನ್ ಹೇಳಬೇಕು? ಕಶ್ಯಪಾದಿ ಮುನಿಗಳಿಗೆ ಯಾರು ಸರ್ವೋತ್ತಮ ಎಂಬುದು ಗೊತ್ತೇ ಇತ್ತು. ಅದಕ್ಕೆ ಹೇಳ್ತಾರೆ ಸಂಶಯಂ ಸಮಾಪನ್ನಾಹ ಅಂತ, ಅಲ್ಲಿ ಪದ ಪ್ರಯೋಗ ಮಾಡಲಿಲ್ಲ, ಸಂಶಯಾರ್ಥಂ ಸಮಾಪನ್ನಾಹ ಅಂದರೆ ಸಂಶಯವೇ ಪ್ರಯೋಜನವಾಗಿಟ್ಟುಕೊಂಡು ಅವರು ಕೇಳಿದ್ರು ಏನದು ಅಂದರೆ ಜನರಿಗೆ ಬರುವ ಸಂಶಯ ಪರಿಹಾರ ಮಾಡ್ಲಿಕ್ಕಾಗಿ ಅವರು ಭೃಗು ಮಹರ್ಷಿಗಳನ್ನ ಕೇಳಿ ಆ ಭೃಗು ಮಹರ್ಷಿಗಳನ್ನ ಕೇಳೋದು ಯಾಕೆ ಅವ್ರಿಗೆ ಗೊತ್ತಿದ್ದಾನೆ ಅವ್ರು ಹೇಳಬಹುದಲ್ಲ ಅಂದ್ರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಅವರು ಹೇಳೋದಲ್ಲ ಅದಕ್ಕೆ ಹೇಳುತ್ತಾರೆ ಮುನಿಗಳಲ್ಲಿ ಭೃಗು ನಾನು ಅಂತ ಭಗವಂತ ಹೇಳುತ್ತಾನೆ ಅಂದರೆ ಭೃಗು ಮಹರ್ಷಿಗಳಲ್ಲಿ ತನ್ನ ಸನ್ನಿಧಾನವನ್ನು ತೋರಿದ ಆ ರೀತಿಯಲ್ಲಿ ಭೃಗು ಮಹರ್ಷಿಗಳು ಸಮರ್ಥರು ಜಗತ್ತಿಗೆ ತೋರಲಿಕ್ಕೆ ಅವರಿಂದ ಆಗುತ್ತೆ ಅಂತ ಎಲ್ಲರೂ ಕೂಡ ತಮಗೆ ಹರಿಯೇ ಸರ್ವೋತ್ತಮ ಅಂತ ಗೊತ್ತಿದ್ರೂ ಕೂಡ ಹರಿ ಸರ್ವೋತ್ತಮತ್ವವನ್ನ ಜಗತ್ತಿಗೆ ಸ್ಥಾಪನೆ ಮಾಡಲಿಕ್ಕಾಗಿ ಭೃಗು ಮಹರ್ಷಿಗಳನ್ನ ಕಳಿಸಿದ್ದಾರೆ ಅಂತ ನಾವು ಒಪ್ಪಲೇಬೇಕಾಗುತ್ತೆ ಆವಾಗ ಕಥೆಯೇ ಬೇರೆ ಆಗಿ ಬರುತ್ತೆ ಹೊರಟದ್ದೆಲ್ಲಿಗೆ ಸತ್ಯಲೋಕಕ್ಕೆ ಅಂತ ಹೇಳಿದ್ರು ಸತ್ಯಲೋಕದಲ್ಲಿ ಹೊರಟಾಗ ಅಲ್ಲಿ ಬ್ರಹ್ಮದೇವರನ್ನ ನೋಡುತ್ತಾರೆ ಬ್ರಹ್ಮದೇವರನ್ನ ನೋಡಿದಾಗ ನಮಸ್ಕಾರ ಮಾಡುತ್ತಾರೆ ಬ್ರಹ್ಮದೇವರು ಏನು ಮಾತಾಡಿಸಲಿಲ್ಲ ಅಂತ ಬರುತ್ತೆ ಅವಾಗೆ ಅಪೂಜ್ಯಮತ್ವ ಇವರು ಪೂಜ್ಯರಲ್ಲ ಅಂತ ತಿಳ್ಕೊಂಡು ಅವರಿಗೆ ಪೂಜೆಯೇ ಇಲ್ಲದಿರಲಿ ಅಂತ ಶಾಪ ಕೊಟ್ರು ಅಂತ ಬರುತ್ತೆ ಈಗ ಇವರಿಗೆ ಮೊದಲೇ ಹರಿ ಸರ್ವೋತ್ತಮ ಅಂತ ಗೊತ್ತು ಬ್ರಹ್ಮದೇವರಿಗೂ ಹರಿ ಸರ್ವೋತ್ತಮ ಅಂತ ಗೊತ್ತು ಇಬ್ಬರೂ ನಾಟಕ ಆಡಿದ್ರು ಯಾರು ಬ್ರಹ್ಮದೇವರು ನಾಟಕ ಆಡಿದ್ರು ಭೃಗು ಮಹರ್ಷಿಗಳು ನಾಟಕ ಆಡಿದ್ರು ಅಂದರೆ ಶಾಪ ಯಾಕೆ ಕೊಟ್ಟರು ಅಂದರೆ ಬ್ರಹ್ಮದೇವರನ್ನ ಪೂಜಾ ಮಾಡುವ ಅಧಿಕಾರ ಜನರಿಗಿಲ್ಲ ಸಂಸಾರದಲ್ಲಿರುವ ಜನರಿಗೆ ವಾಯುದೇವರನ್ನು ಉಪಾಸನೆ ಮಾಡಬೇಕು ಬ್ರಹ್ಮದೇವರನ್ನ ಸಾಕ್ಷಾತ್ತಾಗಿ ಉಪಾಸನೆ ಮಾಡುವ ಅಧಿಕಾರ ಇಲ್ಲ ಅದಕ್ಕೆ ಜನರಿಗೆ ಬ್ರಹ್ಮದೇವರ ಮೂರ್ತಿ ಪೂಜಾ ಇಲ್ಲದಿರಲಿ ಅಂತ ಶಾಪ ಕೊಟ್ಟರು ಆದರೆ ರಮಾ ಬ್ರಹ್ಮದೇವೋ ದೇವಾಹ ಅಂತ ಅಷ್ಟು ಹೇಳುವ ಮಾತ್ರ ಉಳಿಸಿದ್ದಾರೆ ನಮಗೆ ಮೂರ್ತಿ ಪೂಜಾ ಬ್ರಹ್ಮದೇವರು ನಿಷೇಧ ಮಾಡಿದರಲ್ಲಿ ಅಲ್ಲಿ ಇವರು ಭೃಗು ಮಹರ್ಷಿಗಳು ಶಾಪ ಕೊಡೋದೇನು ಬ್ರಹ್ಮದೇವರು ಸ್ವೀಕಾರ ಮಾಡೋದೇನು ಅಂದರೆ ಇಷ್ಟೇ ಎಲ್ಲಾ ಕಡೆ ದೊಡ್ಡವರು ಚಿಕ್ಕವರಿಂದ ಶಾಪ ಬಂದಾಗ ಕೊಟ್ಟದ್ದು ಶಾಪ ಅವರಲ್ಲ ಅವರೊಳಗೆ ಭಗವಂತ ಕೊಡಿಸ್ತಾ ಇದ್ದಾನೆ ನಮ್ಮ ಕರ್ಮಾನುಸಾರ ಅಂತ ಸ್ವೀಕಾರ ಮಾಡಿ ಆ ರೀತಿಯಾಗಿ ತಗೊಂಡು ಹೋಗ್ತಾ ಇದ್ದಾರೆ ಕಷ್ಟಸ್ಕಂದದಲ್ಲಿ ಇದೇ ವಿಚಾರ ಎಲ್ಲಾ ಕಡೆ ಬರುತ್ತೆ ಸರಿ ನಂತರ ರುದ್ರದೇವರತ್ತ ಬರ್ತಾರೆ ಅವರು ನಾಟಕ ಆಡ್ತಾ ಇದ್ದಾರೆ ಇವರು ತಕ್ಕಂತೆ ಅವರಿಗೆ ರುದ್ರದೇವರ ಪೂಜಾ ಜಗತ್ತಿನಲ್ಲಿ ಇಲ್ಲದಿರಲಿ ಲಿಂಗ ಪೂಜಾ ಆಗಲಿ ಅಂತ ಅವರಿಗೂ ಶಾಪ ಕೊಟ್ಟರು ತದನಂತರ ಮತ್ತು ಬರ್ತಾ ಇದ್ದಾರೆ ಶ್ರೀಹರಿ ಸನ್ನಿಧಾನಕ್ಕೆ ಬಂದರೆ ಶ್ರೀಹರಿ ಮಲಗೇ ಇದ್ದ ಆ ತತಾಡ ಉರಸಿ ಗೋವಿಂದಂ ಭಗವಂತನ ಆ ಉರಸ್ಥಳದಲ್ಲಿ ಇವರು ಪಾದದಿಂದ ತಾಡನೆ ಮಾಡುತ್ತಾ ಇದ್ದಾರೆ ಅಂತ ತಾಡನೆ ಮಾಡಿದಾಗ ಭಗವಂತ ಎದ್ದ ಭಗವಂತ ಅವರ ಪಾದವನ್ನ ಪ್ರಕ್ಷಾಳನೆ ಮಾಡಿ ಆ ಜಲವನ್ನ ಇಡೀ ವೈಕುಂಠದಲ್ಲಿ ಪ್ರೋಕ್ಷಣೆ ಮಾಡುತ್ತಾ ಇದ್ದಾನೆ ಪ್ರೋಕ್ಷಣೆ ಮಾಡಿ ಅವರಿಗೆ ವಿಶೇಷವಾಗಿರತಕ್ಕಂತಹ ಸತ್ಕಾರವನ್ನ ಮಾಡಿದ ಅವಾಗೆ ಅವರು ಬಂದ್ರು ಬಂದು ಜಗತ್ತಿಗೆ ತೋರಿಕೊಟ್ರು ಹರಿಯೇ ಸರ್ವೋತ್ತಮ ಅವನ ಬಿಟ್ಟು ಬೇರೆ ಗತಿ ಇಲ್ಲ ಅಂತ ಅದ್ಭುತವಾಗಿರತಕ್ಕಂತಹ ಹರಿ ಸರ್ವೋತ್ತಮತ್ವವನ್ನ ಭೃಗು ಮಹರ್ಷಿಗಳು ಸಾರಿದರು ಅಂತ ತಿಳಿಸಿಕೊಡ್ತಾ ಬರ್ತಾ ಇದ್ದಾರೆ ನಂತರ ಬರತಕ್ಕಂಥ ಇನ್ನೊಂದು ವಿಶೇಷವಾಗಿರತಕ್ಕಂಥ ಪ್ರಸಂಗ ಏನದು ಅಂತ ಹೇಳಿದರೆ ಪ್ರಶ್ನೆ ಬರ್ತಾ ಇದೆ ವೇದಗಳು ದೇವರನ್ನ ಸ್ತೋತ್ರ ಮಾಡುತ್ತವೆ ವೇದಗಳು ದೇವರನ್ನ ಸ್ತೋತ್ರ ಮಾಡಲಿಕ್ಕೆ ಹೇಗೆ ಸಾಧ್ಯ ಅಂತ ಪ್ರಶ್ನೆ ಯಾಕೆ ದೇವ ನಿರ್ಗುಣ ವೇದವೇ ಹೇಳುತ್ತಾ ಇದೆ ನಿರ್ಗುಣನಾದವನನ್ನ ಶಬ್ದದಿಂದ ವಾಚ್ಯನಲ್ಲದವನನ್ನ ಹೇಗೆ ಹೇಳುತ್ತೆ ವೇದ ಅಂತ ಹೇಳಿದಾಗ ಅದಕ್ಕೆ ಹೊರಟದ್ದೇ ಶ್ರುತಿಗೀತ ಅಂತ ಹೇಳುತ್ತಾರೆ ಶ್ರುತಿಗೀತೆಯಲ್ಲಿ ಅದ್ಭುತವಾಗಿರ್ತಕ್ಕಂಥ ಪ್ರಶ್ನೆ ಬರ್ತಾ ಇದೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ ಭಗವಂತ ನಿರ್ಗುಣ ಅಂತ ಹೇಳ್ತಾ ಇದ್ದಾರೆ ಆ ನಿರ್ಗುಣನಾದದ್ದಕ್ಕೆ ಗುಣವೇ ಇಲ್ಲದವನನ್ನ ಏನಂತ ತಿಳಿಸಿಕೊಡುತ್ತೆ ಇಂಥವ ಇಂಥವ ಅಂದ್ರೆ ಗುಣ ಬರಬೇಕಲ್ಲ ಅಂದ್ರೆ ಪ್ರಾಕೃತ ಗುಣಗಳಿಂದ ಹೀನನಾದವ ಅಂತ ತೋರಿಕೊಡುತ್ತಷ್ಟೇ ಹೊರತು ಗುಣವೇ ಇಲ್ಲದವ ಅಂತ ತೋರಿಕೊಡುತ್ತಾ ಇಲ್ಲ ಆದ್ದರಿಂದ ಭಗವಂತನನ್ನ ವೇದಗಳು ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇವೆ ಎಂಬುದನ್ನ ಆ ಶ್ರುತಿಗೀತೆಯಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ ಆ ಶ್ರುತಿಗೀತ ಚೂರು ಮಾತ್ರ ನೋಡೋಣ ಯಾಕಂದ್ರೆ ಸಮಯಾಭಾವ ಇರೋದರಿಂದ ಚೂರು ಮಾತ್ರ ಆ ಶ್ರುತಿಗೀತೆಯ ಅರ್ಥವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಭಗವಂತನನ್ನ ಜಯ ಜಯ, ಜಹಿ ಅಜಾಮ್ ಅಜಿತ, ದೋಷ ಗ್ರಹೀತ ಗುಣಾಂ. ಹೇ ಸ್ವಾಮಿ, ನೀನು ಜಯ ಜಯ ಅಂತ ಸ್ತೋತ್ರ ಮಾಡ್ತಾ ಇದೆ ಶ್ರುತಿ. ಅಂದರೆ ಶ್ರುತಿ ಸ್ತೋತ್ರ ಮಾಡ್ತಾ ಇದೆಯಾ? ಅದಕ್ಕೆ ಚೆನ್ನಾಗಿ ಹೇಳ್ತಾ ಬರ್ತಾ ಇದ್ದಾರೆ. ಭಗವಂತ ಪ್ರಳಯ ಕಾಲದಲ್ಲಿ ಮಲಗಿದಂತಹ ಭಗವಂತನನ್ನ ದುರ್ಗಾದೇವಿ ಅಂದರೆ ಶ್ರೀ ಭೂರೂಪಳಾಗಿ ಭಗವಂತನ ಪಕ್ಕದಲ್ಲೇ ಇದ್ರು, ದುರ್ಗಾ ರೂಪದಿಂದ ವೇದಾಭಿಮಾನಿ ಆದ್ದರಿಂದ ಆಕೆ ಸ್ತೋತ್ರ ಮಾಡಂತ ಭಗವಂತನನ್ನ ಎಚ್ಚರಗೊಳಿಸ್ತಾ ಇದ್ದಾರೆ. ಹೇಳುತ್ತಾರೆ, ನಿತ್ಯ ಬುದ್ಧಸ್ಯ ಹರೇ, ಭಗವಂತ ಸದಾ ಎಚ್ಚರದಲ್ಲೇ ಇರ್ತಾನೆ, ಅಂತ ಸ್ವಾಮಿಯನ್ನ ಮತ್ತ ಎಚ್ಚರಗೊಳಿಸೋದೇನಿದೆ ಅಂದ್ರೆ ಏನಿಲ್ಲ. ಅಂತ ಭಗವಂತನ ರೂಪಗಳ ಪ್ರಾಕಟ್ಯ, ನಿನ್ನ ರೂಪಗಳನ್ನ ಪ್ರಕಟ ಮಾಡಿ ಈ ಜೀವರಾಶಿಗಿರತಕ್ಕಂಥ ಏನು ಬಂಧನವಿದೆ ಈ ಬಂಧನವನ್ನ ಪರಿಹಾರ ಮಾಡು ಹರಿಯೇ ಅಂತ ಪ್ರಾರ್ಥನೆ ಮಾಡುತ್ತಾ ಇದ್ದಾಳೆ ದುರ್ಗಾದೇವಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಭಗವಂತನನ್ನ ಜಯ ಜಯ ಅಂತ ಕೇಳ್ತಾ ಇದ್ದಾರೆ. ಭಗವಂತನಿಗೆ ಜಯ ಯಾಕೆ ಯಾಕೆ ಅಂತ ಹೇಳಿದರೆ, ಅವನು ಯಾವಾಗ್ಲೂ ಜಯ ಅವನ ಶೀಲ, ಜಯ ಅವನಿಗೆ ಕಟ್ಟಿಟ್ಟ ಬುತ್ತಿ. ದೇವರಿಗೆ ಜಯ ಅಂತ ಯಾಕೆ ಹೇಳಬೇಕು ಅಂದ್ರೆ ಜಯ ನಮಗೆ ಬೇಕು, ನಮಗೆ ಜಯ ಬೇಕಾದ್ದರಿಂದ ದೇವರನ್ನ ಜಯ ಅಂತ ಹೇಳಿದ್ರೆ ಉತ್ಕೃಷ್ಟೋ ವರ್ತತೆ ಅಂತ ಉತ್ತರ ಕೊಡುತ್ತಾ ಇದ್ದಾರೆ. ಯಾವಾಗ್ಲೂ ನೀನು ಉತ್ಕೃಷ್ಟನಾಗಿದ್ದೀಯಾ ಅಂತ ನಾವು ಚಿಂತನೆ ಮಾಡಿದರೆ, ಅಂದ್ರೆ ಪ್ರತ್ಯೇಕವಾಗಿ ಈಗ ಜಯ ಬೇಕು ಅಂತಲ್ಲ, ನೀನು ಸದಾ ಉತ್ಕೃಷ್ಟನಾಗಿದ್ದೀಯಾ ಅಂತ ಚಿಂತನೆ ಮಾಡಿದರೆ ಅವಾಗ ನಮಗೆ ಜಯ ಬರ್ತಾ ಇದೆ. ಅದನ್ನ ತಿಳಿಸಿಕೊಡುತ್ತಾ ಇದ್ದಾರೆ, ಭಗವಂತ ನಿನಗೆ ಜಯವಾಗಲಿ. ಇಲ್ಲಿ ಹೇಳುತ್ತಾರೆ ಜಹಿ ಅಜಾಮ್, ಹೇ ಅಜಿತ, ಇಲ್ಲಿ ತಿಳಿಸಿಕೊಡುತ್ತಾ ಇದ್ದಾರೆ, ಹೇ ಸ್ವಾಮಿ ನೀನು ಅಜಿತ ಅಂದರೆ ಪರಾಭವವೇ ಇಲ್ಲದವ. ಅಂದರೆ ಪರಾಭವ ಇದ್ದವರು ಬೇರೆ ಇದ್ದಾರೆ, ಯಾರು ಜೀವರಾಶಿಗಳೆಲ್ಲ ಕೂಡ ಈ ಸುತ್ತು ಇರುವಂತಹ ಲಿಂಗ ದೇಹ ಆ ಪೊರೆಯಿಂದ ಎಲ್ಲ ಆವೃತರಾಗಿದ್ದಾರೆ. ಸುತ್ತು ಇರತಕ್ಕಂತಹ ಅಜ್ಞಾನದ ಪರದೆ ಅದನ್ನ ತೊಲಗಿಸು ಹರಿಯೇ. ಅದರಿಂದ ಎಲ್ಲರೂ ಕೂಡ ನಿನ್ನನ್ನು ಕಾಣದೆ ಒದಾಡ್ತಾ ಇದ್ದಾರೆ, ಅಂಥವರನ್ನ ನೀನು ಉದ್ಧಾರ ಮಾಡಬೇಕು ಅಂತ ಶ್ರುತಿಯ ಮೂಲಕ ವೇದಾಭಿಮಾನಿಯಾಗಿರತಕ್ಕಂಥ ದುರ್ಗಾದೇವಿ ಭಗವಂತನನ್ನ ವಿಶೇಷವಾಗಿ ಸ್ತೋತ್ರ ಮಾಡುತ್ತಾ ಇದ್ದಾಳೆ. ಅಲ್ಲಿ ಹೇಳ್ತಾ ಇದ್ದಾರೆ, ದೋಷ ಗ್ರಹೀತ ಗುಣಾಂ ಅಜಾಂ ಜಹಿ. ದೋಷ ಗ್ರಹೀತ ಗುಣಾಂ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ದೋಷ ಗ್ರಹೀತ ಗುಣಾಂ ಅಂದ್ರೆ ದೋಷಗಳು ಯಾವುದು ಯಾವುದು ಅಂದ್ರೆ, ಜನ್ಮ ದುಃಖ ಅಜ್ಞಾನಾದಿಭಿ ಆನಂದ ಜ್ಞಾನಾದಯ ಜೀವ ಗುಣಾಹ ಗ್ರಹೀತಾಹ ಅಂತ ಹೇಳ್ತಾರೆ. ಈ ಜೀವನದಲ್ಲಿ ಆನಂದ ಜ್ಞಾನಾದಿ ಗುಣಗಳೆಲ್ಲ ತುಂಬಾ ಕೂತುಕೊಂಡಿವೆ, ಇದ್ರೂ ಕೂಡ ಅವೆಲ್ಲ ಕೂಡ ದುಃಖ ಜನ್ಮ ಅಜ್ಞಾನ ಇದರಿಂದ ಆವೃತ ಆಗಿವೆ. ಅದೆಲ್ಲಿಂದ ಬಂತು ಅಂದ್ರೆ ಎಲ್ಲೋ ಇಲ್ಲ, ಅವನು ಸುತ್ತು ಇರತಕ್ಕಂತಹ ಲಿಂಗ ದೇಹದಲ್ಲೇ ಇದೆ. ಅದರಲ್ಲಿ ಎರಡು ಜೀವಾಚ್ಛಾದಿತ ಪರಮಾಚ್ಛಾದಿತ ಅಂತ ಎರಡು ಅವನ ಆವರಣ ಮಾಡುತ್ತಾ ಇವೆ. ಅಂತ ಇವನ ಸುತ್ತು ಇರತಕ್ಕಂತಹ ಆವರಣವನ್ನ ತೆಗಿ ಅಂತ ಕೇಳುತ್ತಾ ಇದ್ದಾರೆ. ಹಾಗಾದ್ರೆ ಭಗವಂತ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡಿದ ಅಂತ ತಿಳಿಸಿಕೊಡ್ತಾ ಇದ್ದಾರಲ್ಲ, ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡೋದು ಅಂದ್ರೆ ಏನು ಅದನ್ನ ಹೇಳುತ್ತಾರೆ. ಜೀವನ ಸುತ್ತು ಇರತಕ್ಕಂಥ ಲಿಂಗ ದೇಹ ಏನಿದೆ ಅದರ ಅಂಟನ್ನು ಕೊಡುವುದೇ ಸೃಷ್ಟಿ. ಅದರನ್ನ ಅಂಟನ್ನು ಕೊಡುವುದರ ಮೂಲಕ ವಿಶೇಷವಾದ ಅವನ ಶರೀರವನ್ನ ಸಂಪರ್ಕ ಕೊಟ್ಟು, ಲಿಂಗ ದೇಹದ ಸಂಪರ್ಕ ಕೊಟ್ಟು, ಶರೀರ ಕೊಟ್ಟು, ಇನ್ನ ಸ್ಥಿತಿ ಅಂದ್ರೆ ಸಾಧನ ಮಾಡಿಸಿ ಅವನ ಲಿಂಗ ದೇಹವನ್ನ ಬಡಕಲು ಮಾಡುವುದೇ ಸ್ಥಿತಿ. ನಂತರ ಆ ಲಿಂಗ ದೇಹವನ್ನ ಪೂರ್ಣ ತೆಗೆದು ಬಿಡುವುದೇ ಸಂಹಾರ. ಅವನ ಒಳಗಿರತಕ್ಕಂಥ ಜ್ಞಾನ ಆನಂದ ಗುಣಗಳನ್ನ ಹೊರತೆಗೆಯುವುದೇ ಭಗವಂತನ ಸಂಹಾರದ ಉದ್ದೇಶ. ಹಾಗಾದರೆ ಸೃಷ್ಟಿ ಸ್ಥಿತಿ ಲಯಗಳನ್ನ ಭಗವಂತನನ್ನ ಮಾಡಬೇಕು ಅಂತ ದುರ್ಗಾದೇವಿ ಪ್ರಾರ್ಥನೆ ಮಾಡುವುದರಲ್ಲಿ ತಾತ್ಪರ್ಯ ಇಷ್ಟೇ. ಇವನ ಸುತ್ತು ಆವರಕವಾಗಿರತಕ್ಕಂಥ ಈ ಅಜಾಮ್ ಅಂದರೆ ಈ ಏನು ಪರದೆ ಇದೆ ಇದನ್ನ ತೆಗೆದು ಬಿಡು ಹರಿಯೇ ಅಂತ ವಿಶೇಷವಾಗಿ ಆ ಭಗವಂತನನ್ನ ಶ್ರುತಿಗಳು ಪ್ರಾರ್ಥನೆ ಮಾಡುತ್ತಾ ಇವೆ ಅಂತ ಶ್ರುತಿ ಗೀತೆಯ ಚೂರು ಸಾರವನ್ನ ಚೆನ್ನಾಗಿ ತಿಳಿಸಿಕೊಟ್ಟು ಮುಂದೆ ಬರುತ್ತಾ ಇದ್ದಾರೆ. ಇನ್ನ ಪಾಂಡವರು ವನವಾಸವನ್ನ ಮುಗಿಸಿ ಹೊರ ಬರ್ತಾ ಇದ್ದಾರೆ. ಮುರಿಸಿ ಹೊರ ಬಂದ ಕೂಡಲೇ ಕೃಷ್ಣ ಅವರಿಗಾಗಿ ಬಲರಾಮ ಎಲ್ಲರನ್ನು ಕೂಡ ಕರೆದು, ನಾನು ಹಸ್ತಿನಾಪುರಿಗೆ ಹೋಗ್ತಾ ಇದ್ದೇನೆ, ಹಸ್ತಿನಾಪುರಿಯಲ್ಲಿ ದೌತ್ಯವನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ, ಅಂದರೆ ಸಂಧಿ ಕಾರ್ಯವನ್ನ ಮಾಡಲಿಕ್ಕೆ ಹೋಗ್ತಾ ಇದ್ದೇನೆ ಅಂತ ಕೃಷ್ಣ ಹೊರಡ್ತಾ ಇದ್ದಾನೆ. ಹೊರಟು ಅಲ್ಲಿ ಹೇಳುತ್ತಾರೆ, ಪಾಂಡವರನ್ನ ಕೇಳಿದಾಗ ಧರ್ಮರಾಜನಿಗೇನು ಸಂಧಿ ಕಾರ್ಯ ಇಷ್ಟ, ಭೀಮಸೇನ ದ್ರೌಪದಿ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ, ಕೃಷ್ಣ ಬಂದದ್ದೇ ದುಷ್ಟಮರ್ದನ ಕಾರ್ಯಕ್ಕಾಗಿ, ಆ ಕಾರ್ಯ ಆಗಬೇಕು. ಇಲ್ಲೆಲ್ಲ ಕಡೆ ಕೂಡ ಸಾಮಾನ್ಯ ಒಂದು ಕಲ್ಪನೆ ಬರುತ್ತೆ ನಮಗೆ, ಏನದು ಅಂದರೆ ಭೀಮಸೇನನಿಗೆ ದ್ರೌಪದಿಗೆ ದುರ್ಯೋಧನಾದಿಗಳ ಮೇಲೆ ತುಂಬಾ ಸಿಟ್ಟು, ಹೇಗಾದರೂ ಸರಿ ಆ ಸಭೆಯಲ್ಲಿ ದ್ರೌಪದಿ ದೇವಿಗೆ ಅವಮಾನ ಮಾಡಿದನಲ್ಲ, ಅವನ ತೊಡೆಯನ್ನ ಮುರಿತೀನಿ ಅಂತ ಭೀಮಸೇನ ದೇವರು ಪ್ರತಿಜ್ಞೆ ಮಾಡಿದರಲ್ಲ, ಆದ ಕಾರಣದಿಂದ ಅಂಥ ಪ್ರತಿಜ್ಞೆಯನ್ನ ಸಲ್ಲಿಸಿಕೊಳ್ಳಿಕ್ಕಾಗಿ ಏನು ಯುದ್ಧ ಬೇಕು ಅಂತ ಇಬ್ಬರೂ ಕೇಳಿದರು ಎಂಬ ಕಲ್ಪನೆ ಎಲ್ಲರ ತಲೆಯಲ್ಲಿ ಹಾಗೇ ಕೂತಿರುತ್ತೆ. ಏನಂತ, ಇಬ್ಬರು ಕೂಡ ತಮ್ಮ ದ್ವೇಷವನ್ನ ಸಾಧಿಸಲಿಕ್ಕಾಗಿ, ದುರ್ಯೋಧನನ ಮೇಲೆ ದ್ವೇಷ ಸಾಧಿಸಲಿಕ್ಕಾಗಿ ಯುದ್ಧ ಬರಲಿ ಅಂತ ಕೃಷ್ಣನ ಕೇಳಿ ಯುದ್ಧ ತರಿಸಿ ಇಷ್ಟು ಜನ ಸಾವಿಗೆ ಕಾರಣ ಆದರು ಯಾರು, ಭೀಮ ದ್ರೌಪದಿ ಅಂತ ತಲೆಯಲ್ಲಿ ಬಹಳ ಜನಕ್ಕೆ ಕೂತಿದೆ. ಅದಕ್ಕೆ ಹೇಳ್ತಾ ಇದ್ದಾರೆ, ಅವರು ತಮ್ಮ ವೈಯಕ್ತಿಕ ದ್ವೇಷದಿಂದಾಗಿ ಕೃಷ್ಣನನ್ನ ಪ್ರಾರ್ಥನೆ ಮಾಡಿದ್ದಲ್ಲವೇ ಅಲ್ಲ, ಕೃಷ್ಣನ ಇಂಗಿತವನ್ನ ಅರತವರವರಿಬ್ಬರೇ, ಇಡೀ ದುಷ್ಟರ ಸಂಹಾರ ಆಗಬೇಕು ಅಂತ ಮೊದಲಿಂದ ದುರ್ಯೋಧನನ ಮೇಲೆ ನಗುವುದು ಮೊದಲುಕೊಂಡು, ಹುಡುಗರಿದ್ದಾಗ ದುರ್ಯೋಧನಾದಿಗಳನ್ನ ಹಿಡಿದು ಅವರನ್ನ ಪೀಡಿಸಿ ಅವರಿಗೆ ಸಿಟ್ಟು ಬರುವಂತೆ ಮಾಡುತ್ತಾ ಇದ್ದದ್ದು ಭೀಮಸೇನ. ಅವರೆಲ್ಲರೂ ಕೂಡ ಗಿಡದ ಮೇಲಿದ್ದರೆ ಗಿಡಕ್ಕೆ ಒದ್ದು ಎಡ ಗಿಡದ ಹಣ್ಣುಗಳಂತೆ ಉದುರಿ ಬೀಳುವಂತೆ ಮಾಡುತ್ತಿದ್ದದ್ದು ಭೀಮಸೇನ. ಯಾಕೆಲ್ಲ ಹಾಗೆ ಮಾಡಿದ್ರು ಅಂದರೆ, ಕೃಷ್ಣನ ಉದ್ದೇಶ ದುಷ್ಟರ ಸಂಹಾರ, ದುಷ್ಟರ ಸಂಹಾರಕ್ಕೆ ಏನೇನು ಬೇಕೋ ಅದೆಲ್ಲ ಕೃಷ್ಣನ ಯಜ್ಞ ಅಂತ ಮಾಡುತ್ತಾ ಬಂದ್ರು. ಆ ರೀತಿಯಲ್ಲಿ ಭೀಮಸೇನ ದೇವರು ಮತ್ತು ದ್ರೌಪದಿ ದೇವಿ ಕೃಷ್ಣನಿಗೆ ಹೇಳಿ ಕಳಿಸ್ತಾ ಇದ್ದಾರೆ, ಸ್ವಾಮಿ ನಿನ್ನ ಯಜ್ಞಕ್ಕೆ ನಾವು ಸಿದ್ಧರಾಗಿದ್ದೇವೆ ಅಂತ. ಆದರೆ ಮೇಲ್ನೋಟಕ್ಕೆ ಕೃಷ್ಣ ಬರ್ತಾ ಇದ್ದಾನೆ, ದೌತ್ಯವನ್ನ ಮಾಡುತ್ತಾ ಇದ್ದಾನೆ, ಸಂಧಿ ಕಾರ್ಯವನ್ನ ಮಾಡಲಿಕ್ಕೆ ಕೃಷ್ಣ ಬರ್ತಾ ಇದ್ದಾನೆ. ಹೇಳಿದ ಧೃತರಾಷ್ಟ್ರನಿಗೆ, ಐದು ಊರುಗಳನ್ನ ಕೊಡು, ಐದು ಸ್ಥಾನಗಳನ್ನ ಕೊಡು, ಸಾಕು, ಮಿಕ್ಕದ್ದೆಲ್ಲ ನೀವೇ ಇಟ್ಟುಕೊಳ್ಳಿ, ಆದರೆ ಸೂಜಿ ಮೊನೆಯಷ್ಟು ಜಾಗವನ್ನು ಕೊಡಲ್ಲ ಅಂದ ದುರ್ಯೋಧನ. ಅಲ್ಲಿ ನೋಡಿದಾಗ ದುರ್ಯೋಧನ ಅಲ್ಲ, ಅವನೊಂದು ಗೊಂಬೆ, ಅವನಲ್ಲಿ ನಿಂತು ನುಡಿಸಿದ್ದು ನಮ್ಮ ಸ್ವಾಮಿಯೇ. ದುರ್ಯೋಧನ ಮೇಲ್ನೋಟಕ್ಕೆ ದುರ್ಯೋಧನ ಒಪ್ಪಿಲ್ಲ, ಧೃತರಾಷ್ಟ್ರ ಒಪ್ಪಿಲ್ಲ ಅಂತ ಕಾಣುತ್ತೆ. ಧೃತರಾಷ್ಟ್ರನಲ್ಲಿ ನಿಂತು ದುರ್ಯೋಧನಲ್ಲಿ ನಿಂತು ಒಪ್ಪದೆ ಮಾಡಿದ್ದು ಇವನೇ, ಮೇಲ್ನೋಟಕ್ಕೆ ಸಂಧಾನ ಕಾರ್ಯಕ್ಕೆ ಬಂದಂತೆ ಮಾಡಿದ್ದು ಸ್ವಾಮಿಯೇ. ಯಾಕೆ, ಸ್ವಾಮಿ ತಾನಾಗಿ ಮಾಡಲಿಲ್ಲ, ಅವರವರ ಕರ್ಮಾನುಸಾರ ಅವರವರ ಪ್ರಾರಬ್ಧಾನುಸಾರ ತಾನೇ ನಿಂತು ಪ್ರೇರಣೆ ಮಾಡುತ್ತಾನೆಂಬುದಕ್ಕೆ ಆ ದೌತ್ಯ ಕಾರ್ಯದ ದೃಷ್ಟಾಂತ ಕೊಡ್ತಾ ಇದ್ದಾರೆ. ಅಂತ ಕಾಲಕ್ಕೆ ಭಗವಂತನನ್ನೇ ಕಟ್ಟಿಹಾಕ್ಲಿಕ್ಕೆ ಬಂದಂತಹ ಕುರುಪತಿಯನ್ನ ಸಭೆಯಲ್ಲಿ ಉರುಳಿಸಿದ ಕೃಷ್ಣ. ಈ ರೀತಿಯಾಗಿ ಅವರನ್ನ ಯುದ್ಧರಂಗಕ್ಕೆ ಕರೆತಂದು ಭಾಗವತದಲ್ಲಿ ಯುದ್ಧ ಹೆಚ್ಚಿಲ್ಲ, ಸ್ವಲ್ಪದಲ್ಲೇ ಮುಗಿಸಿ ಬಿಡ್ತಾ ಇದ್ದಾರೆ. ಅವರನ್ನ ಯುದ್ಧಕ್ಕೆ ಕರೆತಂದು ಎಲ್ಲರನ್ನ ಸವರಿಸಿದ ಕೃಷ್ಣ ಭಾರತ ಯುದ್ಧವನ್ನ ಪೂರ್ಣವಾಗಿ ಸಮಾಪ್ತ ಮಾಡುತ್ತಾ ಇದ್ದಾರೆ. ಯುದ್ಧ ಸಂಬಂಧ ಎಲ್ಲಾ ಸಂಹಾರ ಕಾರ್ಯ ಆಯಿತು, ದುರ್ಯೋಧನ ತೊಡೆ ಮುರಿದು ಬಿದ್ದಿದ್ದಾನೆ ಎಂಬವರೆಗೆ ಬಂತಲ್ಲಿ. ಅದರಲ್ಲಿ ಹೇಳ್ತಾರೆ, ಯುದ್ಧ ಮಾಡಿದ್ದು ಯಾರು, ಭೀಮ, ಕರ್ಣ, ಅರ್ಜುನ, ಅಶ್ವತ್ಥಾಮ ಎಲ್ಲರೂ ಮಾಡಿದ್ರು ಅಂತ ಬಂದರೆ ಅದಕ್ಕೆ ದಾಸರೊಂದು ಉತ್ತರ ಕೊಡುತ್ತಾರೆ, ಭಾರತ ಮಲ್ಲ ಕರ್ಣನೆಂಬರು ಕೆಲರು, ಭಾರತ ಮಲ್ಲ ಅರ್ಜುನನೆಂಬರು ಕೆಲರು, ಭಾರತ ಮಲ್ಲ ಭೀಮನೆಂಬರು ಕೆಲರು, ನಿಜವಾದ ಭಾರತ ಮಲ್ಲ ಪುರಂದರ ವಿಠಲ ಅಂದ್ರು. ಅಲ್ಲಿ ಹೇಳುತ್ತಾರೆ ನಮ್ಮ ದೃಷ್ಟಿ ಹೇಗಿರಬೇಕು ಅಂದರೆ, ಇತ್ತ 7 ಲಕ್ಷೋಹಿಣಿ ಸೈನ್ಯ, ಅತ್ತ 11 ಲಕ್ಷೋಹಿಣಿ ಸೈನ್ಯ, ಒಬ್ಬರ ಮೇಲೊಬ್ಬರು ಅಸ್ತ್ರಗಳನ್ನ ಪ್ರಯೋಗ ಮಾಡಿಕೊಂಡ್ರು, ಶತ್ರು ಅಂತ ಭಾರತ ಯುದ್ಧ ಒಂದು ಮಾತಲ್ಲಿ ಮುಗಿಸ್ತೇವೆ. ಆದರೆ ಎಲ್ಲರೂ ಕೂಡ ಅಶ್ವತಂತ್ರರೇ. 18 ಅಕ್ಷೌಹಿಣಿ ಸೈನ್ಯ ರೂಪದಲ್ಲಿ ನಿಂತ ಜೀವರಾಶಿ ಅಶ್ವತಂತ್ರ. ಅವರೊಳಗೆ ತಾನೇ ನಿಂತು ಅವರವರ ಶರೀರದ ಆಕಾರವನ್ನು ತಾನೇ ಧಾರಣೆ ಮಾಡಿ ಪ್ರತಿಯೊಬ್ಬರ ಇಂದ್ರಿಯಗಳ ವ್ಯಾಪಾರವನ್ನ ಮಾಡಿಸಿ ಅವರಿಂದ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡಿಸಿ ಮಾತಾಡಿಸಿ ಅವರನ್ನ ಮುಗಿಸಿದ್ದು ನಮ್ಮ ಸ್ವಾಮಿ ಒಬ್ಬನೇ ಎಲ್ಲರನ್ನ ಮುಗಿಸಿಬಿಟ್ಟ. ಅದೇ ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ, ನಾನು ಮೊದಲೇ ಎಲ್ಲರನ್ನ ಮುಗಿಸಿಬಿಟ್ಟಿದ್ದೇನೆ, ನೀನು ಗೊಂಬೆಗಳಿಗೆ ಹೊಡಿ ಬಾಣ ಅಂತ ಹೇಳ್ತಾನೆ. ಆ ರೀತಿಯಲ್ಲಿ ಭಗವಂತ ಎಲ್ಲವನ್ನ ಪೂರ್ಣಗೊಳಿಸಿದ. ಇನ್ನ ಪುನಃ ಆ ಯುದ್ಧ ಕಾಲದಲ್ಲಿ ಬಲರಾಮದೇವರು ಹೇಳಿದ್ರಂತೆ, ನಾನು ಯುದ್ಧ ನೋಡಲ್ಲ, ಇಬ್ಬರೂ ನನಗೆ ಬೇಕಾದವರೇ, ಆದ್ದರಿಂದ ನಾನು ತೀರ್ಥಯಾತ್ರೆಗೆ ಮತ್ತು ಹೊರಟು ಹೋಗ್ತೇನೆ ಅಂದ್ರು. ತೀರ್ಥಯಾತ್ರೆಗೆ ಹೋಗುವಂತ ಅವರು ನೈವಿಷಾರಣ್ಯಕ್ಕೆ ಬಂದರು. ಅಲ್ಲಿ ರೋಮಹರ್ಷಣರು ತಾವು ಬಂದಾಗ ಅವರು ಪ್ರವಚನ ಮಾಡುತ್ತಾ ಇದ್ರು, ಮೌನದಲ್ಲಿದ್ದರು, ಹೇಳುವಂತ ಸ್ಥಿತಿ ಇದ್ದಿಲ್ಲ. ಆದರೆ ಇವರು ದರ್ಭೆಯನ್ನ ಮಂತ್ರದಿಂದ ಮಂತ್ರಿಸಿ ಅವರ ಸಂಹಾರ ಮಾಡುತ್ತಾ ಇದ್ದಾರೆ. ಋಷಿಗಳೆಲ್ಲರೂ ಕೂಡ ಹೇಳುತ್ತಾ ಇದ್ದಾರೆ ಹೀಗಾಯಿತು ಅಂತ ಹೇಳಿದಾಗ ಪಶ್ಚಾತ್ತಾಪ ರೂಪದಿಂದ ಅವರು ವಿಶೇಷವಾಗಿ ಪುನಃ ತೀರ್ಥಯಾತ್ರಾದಿಗಳನ್ನ ಮಾಡುತ್ತಾ ಇದ್ದಾರೆ. ಅಲ್ಲಿರುವಂತಹ ಋಷಿಗಳೆಲ್ಲ ಬಲರಾಮ ದೇವರನ್ನು ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ, ಸ್ವಾಮಿ ನಮಗೆ ತೊಂದರೆ ಇದೆ, ಇದನ್ನ ಪರಿಹಾರ ಮಾಡಿ. ಯಾರು ಅಂದರೆ ಬಲ್ವಲ ಅಂತ ಒಬ್ಬ ದೈತ್ಯ, ಅವ ನಮಗೆ ತುಂಬಾ ತೊಂದರೆ ಕೊಡ್ತಾ ಇದ್ದಾನೆ. ಏನು ಮಾಡುತ್ತಾನೆ, ನಾವು ಯಜ್ಞವನ್ನ ಶುರು ಮಾಡಿದರೆ ಸಾಕು, ಮೇಲಿಂದ ಮಲಮೂತ್ರಗಳನ್ನ ಸುರಿಸ್ತಾನೆ. ಮಲಮೂತ್ರಗಳನ್ನು ಸುರಿಸಿ ಯಜ್ಞ ಶಾಂತ ಆಗುವಂತೆ ಮಾಡ್ತಾ ಇದ್ದಾನೆ, ಇದು ತೊಂದರೆ ಆಗ್ತಾ ಇದೆ ಎಂದರೆ ಬಲರಾಮ ದೇವರು ಬಂದು ಆ ಬಲ್ವರನನ್ನ ಸಂಹಾರ ಮಾಡಿ ಆ ಋಷಿಗಳಿಗೆ ಬಂದಿರತಕ್ಕಂತಹ ತೊಂದರೆಗಳನ್ನ ಪರಿಹಾರ ಮಾಡುತ್ತಾ ಇದ್ದಾರೆ. ತದನಂತರ ವಿಶೇಷವಾಗಿ ಒಂದು ಸಂವತ್ಸರ ಪರ್ಯಂತ ತೀರ್ಥಯಾತ್ರೆ ಮಾಡಿದರು ಅಂತ ತಿಳಿಸಿಕೊಡುತ್ತಾ ಇದ್ದಾರೆ. ಸರಿ, ಸರಿಯಾಗಿ ತೀರ್ಥಯಾತ್ರೆ ಮುಗಿಸಿಕೊಂಡು ಯಾವಾಗ ಬಂದ್ರು ಅಂದ್ರೆ ಭೀಮ ದುರ್ಯೋಧನರ ಯುದ್ಧ ಆಗುವಾಗ ಸರಿಯಾಗಿ ಬಂದ್ರು. ಬಂದು ಅಲ್ಲಿ ಭೀಮಸೇನ ದೇವರು ಸರಿಯಾಗೇನೆ ಹೊಡೆದು ದುರ್ಯೋಧನನ್ನ ಬೀಳಿಸಿದರೂ ಕೂಡ ಗದಾಯುದ್ಧದ ಧರ್ಮವನ್ನ ಮೀರಿ ತೊಡೆಯ ಪ್ರಾಂತದಲ್ಲಿ ಹೊಡೆದರು ಅಂತ ಬಲರಾಮ ದೇವರ ಮನಸ್ಸಿನಲ್ಲಿ ಕೃಷ್ಣ ಹೇಳಿದ್ದು ಅದು ತೊಡೆಗೆ ಹೊಡೆದದ್ದಲ್ಲ, ಎರಡಕ್ಕೂ ಮಧ್ಯ ಪ್ರಾಂತ ಶಕ್ತಿ ಅಂತ ಅಲ್ಲಿ ಹೊಡೆದದ್ದು ಆ ಬೆನ್ನಿನ ಸರಿಯಾದ ಪ್ರಾಂತ, ಅದು ಕೆಳಗೂ ಅಲ್ಲ ಮೇಲೂ ಅಲ್ಲ, ಮಧ್ಯ ಪ್ರಾಂತ ಅಲ್ಲಿ ಹೊಡೆದರು. ಆದ್ದರಿಂದ ಭೀಮ ಧರ್ಮವನ್ನ ತಪ್ಪಿಲ್ಲ ಅಂತ ಕೃಷ್ಣ ಹೇಳಿದರೂ ಕೂಡ ಅಸಹನತೆಯಿಂದ ಅವರು ಹೊರಟು ಬರ್ತಾ ಇದ್ದಾರೆ ದ್ವಾರಕಗೆ ಅಂತ ಇಲ್ಲಿ ಪರಿಚಯ ಮಾಡಿಕೊಡುತ್ತಾ ಇದ್ದಾರೆ. ತದನಂತರ ದುರ್ಯೋಧನ ವಧ ನಂತರ ಪಾಂಡವರನ್ನ ರಾಜ್ಯದಲ್ಲಿ ಸಂಸ್ಥಾಪನೆ ಮಾಡಿ ಕೃಷ್ಣ ದ್ವಾರಕೆಗೆ ಹೊರಟು ಬರ್ತಾ ಇದ್ದಾನೆ. ಕೃಷ್ಣ ಬರುವ ಹೊತ್ತಿಗೆ ಒಬ್ಬರು ಬಂದಿದ್ದಾರೆ, ಕೃಷ್ಣನಿಗಾಗಿ ಬಂದಿದ್ದಾರೆ. ಯಾರವರು ಅಂತ ಹೇಳಿದರೆ ಕುಚೇಲ. ಹೆಂಡತಿ ಹೇಳಿ ಕಳಿಸಿದ್ದು, ತುಂಬಾ ತೊಂದರೆ ಆಗಿದೆ, ಮನೆ ನಡೆಯೋದೇ ಕಷ್ಟ ಆಗಿದೆ, ನಿಮ್ಮ ಸ್ನೇಹಿತ ಇದ್ದಾನಲ್ಲ, ಸ್ನೇಹಿತನನ್ನ ಕೇಳಿ ಬನ್ನಿ ಅಂತ ಹೆಂಡತಿ ಮಾತಿಗಾಗಿ ಹೊರಟದ್ದು. ಆಕೆ ಎಲ್ಲರನ್ನ ಕೇಳಿ ಅವಲಕ್ಕಿಯನ್ನ ಕುಟ್ಟಿ ಚೂರನ್ನ ಆ ಬಟ್ಟೆಯಲ್ಲಿ ಕಟ್ಟಿ ಕಳಿಸ್ತಾ ಇದ್ದಾಳೆ. ಹೇಳ್ತಾ ಇದ್ದಾರೆ ಆ ವಸ್ತ್ರ ಹೇಗಿತ್ತು ಅಂದ್ರೆ ಛಿದ್ರಮಯ, ಅವಲಕ್ಕಿ ಕಟ್ಟಿದರೆ ಅದು ನಿಲ್ಲಲಿಕ್ಕೆ ಹೇಗೆ ಅಂತ, ಆ ಹಿಡಿಯ ಅವಲಕ್ಕಿ ಹಿಡಿಯಲಿಕ್ಕೆ 4-5 ಗಂಟೆ ಆಗ್ಬೇಕಾಯ್ತಂತೆ ಆಕೆಗೆ, ಅಷ್ಟು ತೂತುಮಯ ಅಂತ ವಸ್ತ್ರಕ್ಕೆ ಕಟ್ಟಿ ಅವರನ್ನ ಕಳಿಸಿಕೊಡ್ತಾ ಇದ್ದಾಳೆ. ಬಂದಂತವರನ್ನ ಕೃಷ್ಣ ಬರ್ತಾ ಇದ್ದಾನೆ ಕುಚೇಲ, ಕೃಷ್ಣನ ಮನೆ ಮುಂದೆ ನಿಂತು ದ್ವಾರಪಾಲಕರಿಗೆ ಅವರು ನೋಡ್ತಾ ಇದ್ದಾರೆ, ಬಹಳ ಬಡವ ಯಾರೋ ಬಂದಿದ್ದಾರೆ ಅಂತ ಅವಾಗ ಹೇಳಿ ಕಳಿಸಿದ. ಕುಚೇಲ ನಿನ್ನ ಸ್ನೇಹಿತ ಅಂತ ತಿಳಿಸಿ, ಇದೇ ಪ್ರಸಂಗ ಬಂದಿತ್ತು ದ್ರೋಣಾಚಾರ್ಯನಿಗೂ ದ್ರುಪದನಿಗೂ ಬಂದಿತ್ತು, ಆದರೆ ಅಲ್ಲಿ ಪರಿಸ್ಥಿತಿ ವಿಪರೀತ ಆಗಿತ್ತು. ಅಲ್ಲಿ ಹೇಳ್ತಾರೆ ಮನುಷ್ಯರು ಮರೆಯಲಿಕ್ಕೆ ಸಾಧ್ಯ, ಸ್ವಾಮಿ ಮರಿಯಲ್ಲ ಎಂಬುದನ್ನು ತೋರಿಕೊಡ್ತಾ ಇದ್ದಾರೆ. ಕುಚೇಲ ಅಂತ ಶಬ್ದ ಬಂದ ಕೂಡಲೇ ವಾಹನ ವಿಶೇಷವಾದಿ ಶಿಬಿಕಾದಿಗಳನ್ನ ಕಳಿಸಿದ್ದಾನೆ. ಅವರನ್ನ ಕರ್ಕೊಂಡು ಬರಲಿಕ್ಕೆ ಗೌರವ ಪುರಸ್ಸರವಾಗಿ ಕರ್ಕೊಂಡು ಬರ್ತಾ ಇದ್ದಾರೆ. ಭಗವಂತ ತಾನೇ ಪಾದ ಪ್ರಕ್ಷಾಲನ ಮಾಡುತ್ತಾ ಇದ್ದಾನೆ, ವಿಶೇಷವಾಗಿ ಅರ್ಘ್ಯಾದಿಗಳನ್ನ ಕೊಡತಾ ಇದ್ದಾನೆ, ಭೋಜನವನ್ನ ಮಾಡಿಸ್ತಾ ಇದ್ದಾನೆ, ಎಲ್ಲಾ ಮಾಡಿಸಿ ಒಳ್ಳೆ ಉಪಚಾರ ಮಾಡುತ್ತಾ ಇದ್ದಾನೆ. ಕೊನೆಗೆ ಇಡೀ ರಾತ್ರಿಯೆಲ್ಲ ತಮ್ಮ ಬಾಲ್ಯದ ನೆನಪುಗಳು ಎಲ್ಲ ಅದರಿಂದ ರಾತ್ರಿ ಕಳೆದರು. ಕಳೆದ ಮೇಲೆ ಕೃಷ್ಣ ಅತ್ತಿಗೆ ಕೊಟ್ಟಂತ ಅವಲಕ್ಕಿ ನಮಗಿಲ್ಲವಾ ಅಂತ ಕೇಳಿ ಅದು ಕೊಡ್ಲಿಕ್ಕೆ ಕುಚಾರಣೆಗೆ ನಾಚಿಕೆ. ಎಲ್ಲಿ ಕೊಡಬೇಕದನ್ನ? ಇಷ್ಟೇ ಮುಷ್ಟಿ ಅವಲಕ್ಕಿ ನೋಡಿದರೆ ಇಂಥ ಇಂದ್ರಭವನ, ಎಲ್ಲಿ ನೋಡಿದ್ರೆ ಸಂಪತ್ತು ರಾಶಿ ಬಿದ್ದಿದೆ, ಈ ಅವಲಕ್ಕಿ ಹೇಗ್ ಕೊಡಬೇಕು ಅಂದಾಗ ಕೃಷ್ಣ ತಾನಾಗಿ ತಗೊಂಡ. ಅದನ್ನೇ ಹೇಳ್ತಾ ಇದ್ದಾರೆ, ಅವ ಸರ್ವ ಸಂಪತ್ ಭರಿತ, ಆದರೆ ನಾವು ಕುಚೇಲರೆ, ನಮ್ಮ ಹತ್ರ ಏನೂ ಇಲ್ಲ. ಯಾಕೆ? ಕೊಟ್ಟದ್ದೆಲ್ಲ ಅವನೇ, ಅವನದ್ದೇ ನಮ್ಮ ಹತ್ರ ಇದೆ, ಅವನದ್ದಲ್ಲದೆ ಬೇರೆ ಏನೂ ಇಲ್ಲ. ಈಗ ಅವನು ಕೊಟ್ಟದ್ರಲ್ಲಿ ಅವನಿಗೆ ಬೇಕಾದದ್ದೂ ಏನೂ ಇಲ್ಲ. ಏನು ಕೊಡಬೇಕು ಅಂತಿದ್ದಾಗ ಕೊಡಬೇಕೆಂಬ ಬುದ್ಧಿ ಸಾಕು ನನಗೆ ಅಂತ ಅದಕ್ಕೆ ಹೇಳುತ್ತಾರೆ ದಾಸರು. ಆವ ರಸದ ದ್ವಾರ ಭಕುತಿಯ ಸ್ವೀಕರಿಪ, ಭಾವದಲ್ಲಿ ಭಕುತಿ ಇಲ್ಲದಿದ್ದರೆ ನೋಡ, ದೇವ ದೃಷ್ಟಿಲಿ ನೋಡ, ಕಾಲತ್ರಯದಲ್ಲಿ ಶ್ರಾವ್ಯವೇ ಸರಿ, ಧಾರ್ತರಾಷ್ಟ್ರನ ಅಧಿಕ್ತರಿಸಿ. ಆ ವಿದುರನ ಮನೆಯ ಪಾಲುಂಡನು ಕೃಷ್ಣ, ಭೂಮಿ ಬುಧರ ಪ್ರಿಯ ಗುರು ವಿಜಯ ವಿಠಲ ರೇಯ, ಸಾವಿರ ಮಾತಿಗೂ ಭಕುತಿಯಿಂದಲೇ ವಶನೋ ಅಂತ ಹೇಳುತ್ತಾರೆ. ಆ ರೀತಿಯಲ್ಲಿ ಕುಚೇಲನ ಅವಲಕ್ಕಿ ಸ್ವೀಕಾರ ಮಾಡುತ್ತಾ ಇದ್ದಾನೆ. ಕೊಟ್ಟ, ಏನು ಕೊಟ್ಟ ಅಂದರೆ ಕುಚೇಲನಿಗೆ ಬೇಕಾಗಿದ್ದು ಕುಚೇಲನಿಗೆ ಕೊಟ್ಟ, ಅವರ ಹೆಂಡತಿಗೆ ಬೇಕಾಗಿದ್ದು ಹೆಂಡತಿಗೆ ಕೊಟ್ಟ. ಕುಚೇಲ ದುಡ್ಡು ಬೇಡಲೇ ಇಲ್ಲ, ಅದಕ್ಕೆ ಆತನಿಗೆ ದುಡ್ಡು ಕೊಡ್ಲಿಲ್ಲ. ಬೇಡಿದ್ದು ದುಡ್ಡು ಯಾರು? ಆತನ ಹೆಂಡತಿ. ದುಡ್ಡೆಲ್ಲ ಅಲ್ಲಿಗೆ ಕಳಿಸಿ ಕೊಟ್ಟ ಕೃಷ್ಣ. ಇಡೀ ಭವನವೇ ರಾಜಭವನ ಆಗಿಬಿಟ್ಟಿದೆ, ಎಲ್ಲಾ ಬದಲಾವಣೆ ಆಗಿದೆ. ಕುಚೇಲನ ಕೈಗೆ ಏನೂ ಕೊಡ್ಲಿಲ್ಲ. ಯಾಕೆ? ಕುಚೇಲನಿಗೆ ಬೇಡಬೇಕೆಂಬ ಬುದ್ಧಿಯೇ ಬರಲಿಲ್ಲ. ಕೃಷ್ಣನ್ನೇ ನೋಡ್ತಾ ಇದ್ದಾನೆ. ಕೃಷ್ಣ ಇದ್ರೆ ಸಾಕು, ಕೃಷ್ಣನ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸಿಲ್ಲ. ಅವನನ್ನೇ ಚಿಂತನೆ ಮಾಡುತ್ತಾ ಬಂದವರಿಗೆ ಮಧ್ಯೆ ಮಾರ್ಗದಲ್ಲಿ ನೆನಪಾಯಿತು, ಅಯ್ಯೋ ಹೆಂಡತಿ ಕೇಳಿದ್ದಲ್ಲ, ಏನೋ ಕೇಳಬೇಕು ಅಂತ ಕೇಳಲಿಲ್ಲ. ಒಳ್ಳೇದೇ ಆಯಿತು, ದೇವರ ಹತ್ರ ಕೇಳಬಾರದು. ಇವಳ ಮಾತು ಕಟ್ಟುಕೊಂಡು ಕೇಳಿದ್ರೆ ನನ್ನ ಭಾಗವತ ಧರ್ಮ ಹೋಗ್ತಾ ಇತ್ತು, ಕೃಷ್ಣ ಅದರನ್ನ ರಕ್ಷಣೆ ಮಾಡಿದ ಅಂತ ಸಂತೋಷ ಪಟ್ಟು ಹೋಗ್ತಾ ಇದ್ದಾರೆ. ಸರಿ, ಹೋದಾಗ ಒಳ್ಳೆ ಸಂಪತ್ತು ಚೆನ್ನಾಗಿದೆ, ಆಶ್ಚರ್ಯ ಪಡ್ತಾರೆ. ರಾಘವೇಂದ್ರ ವಿಜಯದಲ್ಲಿ ಕೊನೆ ಹಂತ, ಆ ಹಂತದಲ್ಲಿ ರಾಯರು ದೇವರಿಗೆ ಪುಷ್ಪ ಮಾಲೆಯನ್ನ ಅಂದ್ರೆ ಪುಷ್ಪದ ಸಮರ್ಪಣವನ್ನ ಮಾಡಿ ಮುತ್ತಿನ ಗದ್ದಿಗೆಯಲ್ಲಿ ಕೊಡುತ್ತಾರೆ ಅಂತಲೇ ಸಮಾಪ್ತಿ ಮಾಡುತ್ತಾರೆ. ಸಾಯಂಕಾಲ ಪೂಜಾ ಕಾಲಕ್ಕೆ ದೇವರಿಗೆ ಪುಷ್ಪವನ್ನ ಸಮರ್ಪಣೆ ಮಾಡಿದ್ರು ಅಂದಾಗ ಅಲ್ಲಿ ಕೆಲವು ಸ್ತೋತ್ರ ಬರುತ್ತೆ. ಅಲ್ಲಿ ಹೇಳುತ್ತಾರೆ, ಏ ಸ್ವಾಮಿ, ಕುಚೇಲನಿಗೆ ನೀನು ಸಂಪತ್ತು ಕೊಟ್ಟದ್ದೇನು ಆಶ್ಚರ್ಯ ಅಲ್ಲ, ರಾಶಿ ಸಂಪತ್ತು ಬಿದ್ದಿದೆ, ಅದರಲ್ಲಿ ಚೂರು ಕೊಟ್ಟಿಯ. ಆದರೆ ಅಷ್ಟು ಸಂಪತ್ತು ಬಂದರೂ ಕೂಡ ಕುಚೇಲ ಕುಚೇಲನಾಗಿ ಉಳಿದನಯ್ಯ. ಆ ಸಂಪತ್ತು ಮಧ್ಯದಲ್ಲಿ ಎಲ್ಲರೂ ವಸ್ತ್ರಗಳನ್ನು ಕಟ್ಟಿಕೊಂಡು ತಿರುಗ್ತಾ ಇದ್ರೆ ಹರಕ ಬಟ್ಟೆಯಿಂದಲೇನೆ ಬದುಕಿದ ಕುಚೇಲ. ಯಾಕೆ? ನನಗೆ ದೇವ ಬೇಕು, ಸಂಪತ್ತು ಬಂದ್ರೆ ದೇವರು ದೂರ ಆಗ್ತಾರೆ ಅಂತ ಭಗವಂತನನ್ನೇ ಬಯಸಿದ. ಅದಯ್ಯ ನಿನ್ನ ಭಕ್ತರ ಲಕ್ಷಣ ಅಂತ ಹೇಳ್ತಾರೆ. ಅಂತ ಕುಚೇಲನಿಗೆ ಹೇಳುತ್ತಾರೆ, ಯಾಕೆ ಕುಚೇಲನಿಗೆ ಕೃಷ್ಣ ಅನುಗ್ರಹ ಮಾಡಿದ ಅಂತ ಹೇಳಿದರೆ, ದಾರಿದ್ರ್ಯ ಇತ್ತು ಕುಚೇಲನಲ್ಲಿ, ಹೊರಗಿನ ದಾರಿದ್ರ್ಯ ಇತ್ತು, ಆದರೆ ಮಾನಸಿಕ ದಾರಿದ್ರ್ಯ ಇದ್ದಿಲ್ಲ. ಹಾಗೆ ಅವರು ವಿಶೇಷವಾಗಿ ಧರ್ಮಾನುಷ್ಠಾನದ ದಾರಿದ್ರ್ಯ ಇದ್ದಿಲ್ಲ. ಧರ್ಮಾನುಷ್ಠಾನದ ಸಂಪತ್ತು, ಜ್ಞಾನದ ಸಂಪತ್ತು ಕುಚೇಲನಲ್ಲಿ ಪರಾಕಾಷ್ಠೆಯಲ್ಲಿತ್ತು. ಅದಕ್ಕೆ ಅಂಥ ಧನವಂತರನ್ನ ಭಗವಂತ ಸನ್ಮಾನ ಮಾಡುತ್ತಾನೆ ಎಂಬುದನ್ನ ಇಲ್ಲಿ ಚೆನ್ನಾಗಿ ತಿಳಿಸಿಕೊಡುತ್ತಾ ಇದ್ದಾರೆ. ಅದನಂತರ ವಿಶೇಷವಾಗಿ ಕೃಷ್ಣ ಮತ್ತು ನಾನು ಸ್ವಲ್ಪ ಯಮುನಾ ತಟಕ್ಕೆ ಹೋಗಬೇಕು ಅಂತ ಕೃಷ್ಣನಿಗೂ ಮನಸ್ಸು ಬರ್ತಾ ಇದೆ. ಇನ್ನ ಮುಗಿಯಲ್ವಾ ಈ ಸ್ಕಂದ ಅಂತ ಬರ್ತಾ ಇದೆಯೇನು, ಮುಗಿತಾ ಬರ್ತಾ ಇದೆ. ಎಲ್ಲರೂ ಕಾದಿದ್ದಾರೆ. ಸ್ವಾಮಿಗಳು ಯಾವಾಗ ಪ್ರವಚನ ಮಾಡ್ತಾರಾ ಕೇಳಬೇಕಾ, ಈ ಆಚಾರ ಯಾವಾಗ ಬಿಡ್ತಾರಾ ಅಂತ ನೋಡ್ತಾ ಇದ್ದಾನೆ. ಸರಿ, ಬಿಟ್ಟು ಬಿಡ್ತೇನೆ ಸ್ವಲ್ಪ ಹೊತ್ತಲ್ಲೇ ನಾನು, ಯಾಕಂದ್ರೆ ಜನರಿಗೆ ಯಾವ ಪ್ರವಚನ ಹಿತಕರವೋ ಅದು ಕೊನೆಯಲ್ಲಿಡುತ್ತಾರೆ. ಯಾಕಂದ್ರೆ ಮೊದಲೇ ಅವರು ಪ್ರವಚನ ಮಾಡಿದರೆ ಯಾರು ಉಳಿಯಲ್ಲ ಅಂತ. ಸರಿ, ನಂತರ ಕೃಷ್ಣ ಯಮುನಾ ತಟದಲ್ಲಿ ಯಾಗವನ್ನ ಮಾಡಲಿಕ್ಕೆ ಸಂಕಲ್ಪ ಮಾಡುತ್ತಾ ಇದ್ದಾನೆ. ಯಾಗವನ್ನ ಮಾಡಲಿಕ್ಕೆ ಕೂತಾಗ ಬ್ರಾಹ್ಮಣ ಬರ್ತಾ ಇದ್ದಾನೆ. ಬ್ರಾಹ್ಮಣ ಬಂದು ಕೃಷ್ಣನ ಕೇಳುತ್ತಾ ಇದ್ದಾನೆ, ಹೇ ಕೃಷ್ಣ, ತನ್ನ ಮಕ್ಕಳನ್ನ ಸೂತಿಗಾಗ್ರಹದಿಂದ ಯಾವುದೋ ಪಿಶಾಚಿ ಹೊತ್ತುಕೊಂಡು ಹೋಗ್ತಾ ಇದೆ. ಎಷ್ಟು ಮಕ್ಕಳಾದ್ರೂ ಒಂದು ಮಗು ಉಳಿಲಿಲ್ಲ. ಈಗ ನನ್ನ ಹೆಂಡತಿ ಹಳಿಲಿಕ್ಕೆ ಸಿದ್ಧ ಆಗಿದ್ದಾಳೆ, ಬಂದು ರಕ್ಷಣೆ ಮಾಡು. ಯಜ್ಞ ಮಾಡುತ್ತಾ ಇದ್ದಾನೆ, ಹೇಳಲಿಕ್ಕಿಲ್ಲ, ಯಜ್ಞ ಬಿಟ್ಟು ಹೋಗ್ಲಿಕ್ಕಿಲ್ಲ, ದೀಕ್ಷಾಬದ್ಧನಾಗಿದ್ದಾನೆ. ಕೃಷ್ಣ ಹೇಳಲಿಕ್ಕೆ ಹೊರಟಾಗ ಅರ್ಜುನ ಬಂದ. ಇಲ್ಲಿ ಅರ್ಜುನ ಅಂದ್ರೆ ಏನೂ ಅಲ್ಲ, ನಮ್ಮಲ್ಲಿ ಈ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಲ್ಲ, ಅದೇ ದೇವರ ಮೇಲೆ ಕಾನ್ಫಿಡೆನ್ಸ್ ಅಲ್ಲ, ನಮ್ಮ ಮೇಲೆ ಓವರ್ ಕಾನ್ಫಿಡೆನ್ಸ್ ಇರುತ್ತಲ್ಲ, ಅದನ್ನ ಹೇಳ್ತಾ ಇದ್ದಾರೆ. ಬಂದ ಅರ್ಜುನ ಹೇಳುತ್ತಾನೆ, ಕೃಷ್ಣ ನೀನ್ ಯಾಕೆ, ನಾನು ಹೋಗ್ತೇನೆ. ನೀನ ಹೇಳ್ತಾನೆ, ತ್ವಂ ಪಾಸಿ, ಹೌದಾ ನೀ ರಕ್ಷಣೆ ಮಾಡ್ತೀಯ ಹೇಳಿದ್ದು. ಹಾ ನಾನು, ಯಾರು, ಗಾಂಡೀವಿ ಹೇಳ್ಕೊಂತೀವಲ್ಲ ನಾನು, ಇಂಥವ ಇಟ್ಸಲ ಸುಧಾ ಮಂಗಳ ಆಯ್ತು ಹೇಳ್ಕೊಂಡು. ನಾನು ಗಾಂಡೀವಿ, ಹೌದು ನಾ ರಕ್ಷಣೆ ಮಾಡುತ್ತೇನೆ. ಹೌದಾ, ಹೋಗು. ಕಳಿಸಿದ ಮೇಲೆ ಹೌದು ಅರ್ಜುನನ ತಾಕತ್ತೆಂಥದ್ದು ಅಂತ ಹೇಳಿದರೆ, ನೀರಿಗೆ ಗಂಗಾ ನದಿಗೆನೆ ಬಾಣಗಳಿಂದ ತೆರೆಯನ್ನ ಕಟ್ಟಿ ಒಂದು ತೊಟ್ಟನ್ನೂ ಬಾರದಂತೆ ಮಾಡಿದವ ಭೀಷ್ಮಾಚಾರ್ಯರಾದರೆ. ಇವರು ಕಾಂಡವದಹನ ಕಾಲಕ್ಕೆ ಮೇಲಿಂದ ಇಂದ್ರದೇವರು ತುಂಬಾ ವೃಷ್ಟಿ ಮಾಡುತ್ತಾ ಇದ್ದರೆ ತೊಟ್ಟು ಹನಿ ಕೆಳಗೆ ಬೀಳದಂತೆ ಶರಪಂಜರವನ್ನ ಕಟ್ಟಿದ. ಅದ್ಭುತ ತಾಕತ್ತಿರುವವ ಅರ್ಜುನ, ಕಮ್ಮಿಯೇನಲ್ಲ. ಅದಕ್ಕೆ ಅರ್ಜುನ ಬಂದ, ಸೂತಿಕ ಗ್ರಹದ ಸುತ್ತು ಒಳ್ಳೆ ಪಂಜರ ನಿರ್ಮಾಣ ಮಾಡುತ್ತಾ ಇದ್ದಾನೆ. ಏನದು, ಇರುವೆ ಅಲ್ಲ, ಯಾವ ಪಿಶಾಚಿ ಹೋಗಬಾರದು, ಮಂತ್ರದಿಂದ ಚೆನ್ನಾಗಿ ಬಂಧನ ಮಾಡುತ್ತಾ ಇದ್ದಾನೆ. ಅರ್ಜುನ ದಡ್ಡ ಅಲ್ಲ, ಎಲ್ಲ ಗೊತ್ತು, ಎಲ್ಲ ವಿದ್ಯೆ ಗೊತ್ತು. ಆ ರೀತಿ ಬಂಧನ ಮಾಡಿದ್ರೂ ಮಗು ಹೋಯ್ತು. ಅವಾಗ ಬ್ರಾಹ್ಮಣ ಬಾಯಿಗೆ ಬಂದೆ ಮಾತಾಡ್ತಾ ಇದ್ದಾನೆ, ಗಾಂಡೀವಿ ಅಂದೀಯ, ಎಲ್ಲ ಹೇಳಿದೀಯ, ಎಲ್ಲಿ ಹೋಯಿತು ನಿನ್ನ ಒಳ್ಳೆ ಧನುಷ್ಪತ್ವ, ಏನಾಯ್ತು ನಿಂದು ಎಲ್ಲ ಹೇಳಿದಾಗ, ಅವಾಗ ಹೇಳಿದ್ದ ಅರ್ಜುನ, ನಾನು ನಿನ್ನ ಮಕ್ಕಳನ್ನ ಬದುಕಿಸಲಾರದೆ ಹೋದರೆ ಅಗ್ನಿ ಪ್ರವೇಶ ಮಾಡ್ತೇನೆ. ಪ್ರತಿಯೊಂದ್ಸಲ ಪಾಪ ಇದು ಮಾಡ್ತಾ ಇದ್ರು ಅರ್ಜುನ, ಪ್ರತಿಯೊಂದ್ಸಲ ಹಾಗೆ ಅಗ್ನಿಗೆ ಬೀಳಲಿಕ್ಕೆ ಹೋಗೋದು, ಕೃಷ್ಣ ಬಂದು ತಡೆಯೋದು. ಅಗ್ನಿಗೆ ಬೀಳಲಿಕ್ಕೆ ಹೋದ್ರೆ ಕೃಷ್ಣ ಹೇಳ್ತಾನೆ, ಸಾಯ್ಬೇಕಂತ ನಿಜವಾಗಿದೆಯಾ? ಹೌದು ಸ್ವಾಮಿ, ಸಾಯ್ಬೇಕಂತಿದೆ. ಅದ ಕಟ್ಟಿಗೆ ಯಾಕೆ ವೇಸ್ಟ್, ಮತ್ತೆ ಸುಲಭವಾಗಿ ಸಾಯಬಹುದು. ಏನದು, ನಿನ್ನ ನೀನು ಹೊಗಳಕೋ ಅಂದು. ಆತ್ಮಸ್ತುತಿ ಆತ್ಮಹತ್ಯ ಅಂತ ಹೇಳ್ತಾ ಇದ್ದಾರೆ. ಆತ್ಮಸ್ತುತಿ ಅಂದ್ರೆ ಭಗವಂತನನ್ನು ಮರೆತ ಆತ್ಮಸ್ತುತಿ ಆತ್ಮಹತ್ಯೆಗೆ ಸಮಾನ. ಸರಿ, ಅವಾಗ ಯಜ್ಞ ಬಿಟ್ಟು ಕೃಷ್ಣ ಹೊರಟು ಬರ್ತಾ ಇದ್ದಾನೆ. ಅಂದರೆ ಅರ್ಜುನ ಸುಮ್ಮನೆ ಕೂತಿಲ್ಲ, ಆ ಹೋದಂತ ಕೂಸು ಎಲ್ಲಿ ಇದೆ ಅಂತ ಹುಡುಕಲಿಕ್ಕೆ ಅಷ್ಟ ದಿಕ್ಪಾಲಕರ ಮನೆಗಳಿಗೂ ಹೋಗಿದ್ದ ಅರ್ಜುನ. ಹೋಗಿ ಯಮಧರ್ಮರಾಜರತ್ರ ನೋಡಿದ್ದ, ಎಲ್ಲಾ ಕಡೆ ಜಾಲಾಡಿಸಿ ನೋಡಿದ್ರು ಎಲ್ಲೂ ಇಲ್ಲ, ಕೊನೆಗೆ ತಲೆಬಾಗಿಸಿ ನಿಂತದ್ದು. ಅವಾಗೆ ಕೃಷ್ಣ ಅರ್ಜುನನನ್ನ ಕರಕೊಂಡು ಪಾತಾಳ ತಲಕ್ಕೆ ಹೊರಟು ಹೋಗ್ತಾ ಇದ್ದಾರೆ. ಶೇಷದೇವರ ಸನ್ನಿಧಾನ, ಸಂಕರ್ಷಣ ಭಗವಂತ ಇದ್ದಾನಲ್ಲಿ. ಶೇಷದೇವರ ಹತ್ರ ಹೋದಾಗ ಅರ್ಘ್ಯ ಪಾದ್ಯಗಳಿಂದ ಪೂಜಾ ಕೃಷ್ಣನಿಗಾಗ್ತಾ ಇದೆ. ಅವಾಗ ಕೃಷ್ಣ ಕೇಳುತ್ತಾನೆ, ಆ ಕೂಸನ್ನ ಕೊಡಬೇಕು. ಅವಾಗ ಹೇಳುತ್ತಾರೆ, ನಿನ್ನನ್ನು ನೋಡಬೇಕು ಅಂತ ನನಗೆ ಅನಿಸ್ತು ಹರಿಯೇ, ಆದ್ದರಿಂದ ಆ ಮಕ್ಕಳನ್ನ ನಾನೇ ಕರೆಸಿದ್ದು. ಅವಾಗ ಆ ಮಕ್ಕಳನ್ನ ಕರಕೊಂಡು ಬಂದು ಬ್ರಾಹ್ಮಣನಿಗೆ ಕೊಟ್ಟು ಯಜ್ಞವನ್ನ ಪೂರ್ಣ ಮಾಡಿದ ಕೃಷ್ಣ ಅಂದ್ರು. ಈ ಒಂದು ವಿಶೇಷವಾಗಿರತಕ್ಕಂತಹ ಕೃಷ್ಣ ಮೂರ್ತಿ ಕೊಚ್ಚಿಯಲ್ಲಿದೆ. ಕೊಚ್ಚಿಯಲ್ಲಿ ಕೃಷ್ಣ ದೇವಸ್ಥಾನ ಇದೆ. ಆ ಕೃಷ್ಣ ದೇವಸ್ಥಾನಕ್ಕೆ ನೀವು ಹೋದರೆ ನೋಡಬಹುದು, ನಮ್ಮ ಅನಂತೇಶ್ವರ ದೇವಸ್ಥಾನ ಇದೆಲ್ಲ ಗಜಪೃಷ್ಠಾಕೃತಿ, ಅಂಥದ್ದೇ ದೇವಸ್ಥಾನ, ಅಂಥದ್ದೇ ಅಲ್ಲ, ಅದೇ ದೇವಸ್ಥಾನ ಅಂತ ಹೇಳಬಹುದು. ಯಾಕೆ ಅಂದ್ರೆ ಪಾಂಡವರೇ ನಿರ್ಮಾಣ ಮಾಡಿದ ಗುಡಿ. ಅನಂತೇಶ್ವರ ಹೇಗಿದೆ ಅಂಥದ್ದೇ ಇದೆ. ಅರ್ಜುನ ಪ್ರತಿಷ್ಠಿತ ಕೃಷ್ಣ ಪಂಚಲೋಹದ ಮೂರ್ತಿ, ಆ ಇಡೀ ಗೋಡೆಯ ಗುಡಿಯ ಗೋಡೆಯ ಮೇಲೆ ಎಲ್ಲ ಕೆತ್ತಿದ್ದಾರೆ. ಕೃಷ್ಣ ಯಜ್ಞಕ್ಕೆ ಕೂತದ್ದು, ಪಿಶಾಚಿ ಹೊತ್ತುಕೊಂಡು ಹೋದದ್ದು, ಕೃಷ್ಣ ತಂದದ್ದು ಎಲ್ಲ ಕೆತ್ತಿದ್ದಾರೆ. ಅದ್ಭುತವಾಗಿರತಕ್ಕಂತಹ ಜಾಗ. ಸರಿ, ಕೃಷ್ಣ ಆ ಮಕ್ಕಳನ್ನ ಕರೆಕೊಂಡು ಬಂದ, ಯಜ್ಞವನ್ನ ಪೂರ್ಣ ಮಾಡಿದ, ಅವಪ್ರತಸ್ಥಾನ ಮಾಡುತ್ತಾ ಇದ್ದಾನೆ. ವಾರ್ತೆ ಬಂತು ಏನಂತ, ಸ್ವಾಮಿ ದಂತವಕ್ರ ವಿದುರಥ ಇಬ್ಬರು ಬಂದು ದಾಳಿ ಮಾಡಿದ್ದಾರೆ ಅಂತ. ನಾವು ಶಿಶುಪಾಲ ವಧ ಕೇಳಿರ್ತೀವಿ, ದಂತವಕ್ರನ ಸಾಯಿಸಿದ್ದು ಕೇಳೋದೇ ಇಲ್ಲ. ಇಲ್ಲಿ ಬರ್ತಾ ಇದೆ, ಕೃಷ್ಣ ಯಜ್ಞ ಮುಗಿಸಿ ಶೀಘ್ರವಾಗಿ ಬಂದ ವಿದುರಥನನ್ನ ದಂತವಕ್ರನನ್ನ ಸಂಹಾರ ಮಾಡುತ್ತಾ ಇದ್ದಾನೆ. ತದನಂತರ ದಶಮಸ್ಕಂಧ ಉತ್ತರಾರ್ಧದ ಕೊನೆಯಲ್ಲಿ ಬಂದದ್ದೇನು ಅಂದ್ರೆ, ತನ್ನ ಎಲ್ಲಾ ಅಷ್ಟಮಹಿಷಿಯರಿಂದ ಕೂಡಿಕೊಂಡು ಜಲಕ್ರೀಡೆಯನ್ನ ಕೃಷ್ಣ ಆಡುತ್ತಾ ಇದ್ದ ಅಂತ ಕೃಷ್ಣನ ಪರಿಚಯವನ್ನ ಮಾಡಿಕೊಡುತ್ತಾ, ಕೃಷ್ಣನ ವಿಶೇಷವಾಗಿರತಕ್ಕಂತಹ ದರ್ಶನಕ್ಕಾಗಿ ಮುನಿಗಳೆಲ್ಲ ಬಂದು ಇನ್ನೇನು ಕೃಷ್ಣ ಅವತಾರವನ್ನ ಸಮಾಪ್ತಿ ಮಾಡುತ್ತಾ ಇದ್ದಾನೆ ಅಂತ ವಾರ್ತೆಯನ್ನು ಕೇಳಿ ಎಲ್ಲರೂ ಕೃಷ್ಣ ದರ್ಶನಕ್ಕಾಗಿ ವಾಸ ಮಾಡುತ್ತಾ ಇದ್ದಾರೆ. ಎಲ್ಲ ಕ್ಷತ್ರಿಯರೂ ಅಲ್ಲಿಗೆ ಬರ್ತಾ ಇದ್ದಾರೆ. ಅಂಥ ಎಲ್ಲರ ಮಧ್ಯೆ ಯದುವಂಶದ ವರ್ಣನೆಯನ್ನ ಮಾಡಿದ್ರು. ಎಂಥ ವಂಶ ಹೇಗಿದೆ, ಹರಿಭಕ್ತರು ಬ್ರಾಹ್ಮಣರಿಗೆ ತಲೆಬಾಗುವಂತಹ ವರ್ಗ, ಅಂಥ ವಂಶ ಅಂತ ವಂಶವನ್ನ ವರ್ಣನ ಮಾಡಿದ ಕಡೆಗೆ ದಶಮಸ್ಕಂಧ ಉತ್ತರಾರ್ಧ ಪೂರ್ಣವಾಗ್ತಾ ಇದೆ ಎಂಬಲ್ಲಿಗೆ ನಂಗೇನು ಬರಲ್ಲ. ಎರಡು ಮಾತುಗಳನ್ನ ಶ್ರೀಗಳವರ ಸನ್ನಿಧಾನದಲ್ಲಿ ಹೇಳಬೇಕೆಂಬ ಹಂಬಲ, ಅವರ ಕಾರುಣ್ಯ. ಹೇಳ್ತಾರೆ, ತಾಯಿ ಮಕ್ಕಳ ತೊದಲಿನ ನೋಡುಗಳನ್ನ ಕೇಳಿ ಸಂತೋಷಪಟ್ಟು ಚೆನ್ನಾಗಿ ಹೇಳಿದ್ಯಾ ಅಂತ ಹೇಳಿ ಪ್ರೋತ್ಸಾಹಿಸುವಂತೆ ಶ್ರೀಗಳವರು ನಮ್ಮಂತವ್ರನ್ನ ಕರೆದು ನಾವು ಹೇಳುವಂತ ತೊದಲು ನುಡಿಗಳನ್ನು, ಅವ್ರು ಮಹಾಪಂಡಿತರವರು, ಅವ್ರಿಗೆ ಯಾರು ಬೇಕಾಗಿಲ್ಲ, ಯಾರನ್ನ ಕರೀಬೇಕಾಗಿಲ್ಲ. ಒಂದು ವಾರ ಅಲ್ಲ, 15 ದಿವಸ ಅವರೇ ಅಖಂಡವಾಗಿ ಭಾಗವತ ಮಾಡಿ ನಿಮ್ಮೆಲ್ಲರ ಮನಸ್ಸನ್ನು ತಣಿಸುವಂತ ಸಾಮರ್ಥ್ಯ ಅವರಿಗಿದೆ. ಇದ್ರೂ ಕೂಡ ನಮ್ಮಂಥವ್ರು ಉದ್ಧಾರ ಆಗಬೇಕು ಎಂಬ ಹಂಬಲ. ಆದ್ರಿಂದ ಆ ಒಂದು ವಿಶೇಷವಾದ ಕರುಣೆಯಿಂದ ಕರೆದ್ರು. ಅವರ ವಿಶೇಷವಾದ ಆಜ್ಞೆಗೆ ಅನುಸಾರವಾಗಿ ಎರಡು ಮಾತನ್ನ ನಾನು ಅವರ ಪಾದ ಕಮಲದಲ್ಲಿ ಅವರ ಮೂಲಕ ರಾಮಚಂದ್ರನ ಪಾದಾರವಿಂದ ಕರ್ಪಣೆ ಮಾಡುತ್ತಾ ಇದ್ದೇನೆ. ತಪ್ಪುಗಳನ್ನು ಕ್ಷಮಿಸಿ ಶ್ರೀಗಳವರು ತಿದ್ದಬೇಕೆಂದು ಪ್ರಾರ್ಥನೆ ಮಾಡುತ್ತಾ ಇದ್ದೇನೆ. ಶ್ರೀಕೃಷ್ಣ
ಶ್ರೀ ಗುರುಭ್ಯೋ ನಮಃ. ಈ ಗುರುಗಳ ಸಂದೇಶ ಇರುತ್ತೆ, ಅದಕ್ಕೆ ಮುಂಚೆ ಒಂದು ಎರಡೆರಡು ವಾಕ್ಯ. ಈ ಮಹತ್ ಕಾರ್ಯ ಗುರುಗಳು ಮಾಡ್ತಿದ್ದಾರೆ. ಈ ಕಾರ್ಯಕ್ರಮನ ವೀಕ್ಷಣೆ ಮಾಡಕ್ಕೆ ಮತ್ತು ನಮ್ಮ ಮೇಲೆ ಅನುಗ್ರಹ ಮಾಡೋದಕ್ಕೋಸ್ಕರ ನಿನ್ನೆ ಮೊನ್ನೆ ಒಂದು ಎರಡು ಘಟನೆ ನಡೀತು. ಮೊನ್ನೆ ಭಾಗವತ ಸಾರೋದ್ಧಕಾರರು ವಿಶ್ವತೀರ್ಥರು ಅವ್ರ ಕಡೆಯಿಂದ ಪ್ರಸಾದ ಬಂತು. ನಿನ್ನೆ ಬದ್ರಿಯಿಂದ ಅವ್ರ ಪುರೋಹಿತರೊಬ್ಬರು ಪ್ರಸಾದ ತಂದು ಕೊಟ್ಟಿದ್ದಾರೆ. ಅಂದ್ರೆ ಗುರುಗಳು ಮಾಡೋ ಕಾರ್ಯಕ್ರಮ ನಿಜವಾಗ್ಲು ಎಷ್ಟು ಪ್ರೀತ ಇದೆ, ನಮ್ಮ ಮೇಲೆ ಎಷ್ಟು ಗುರುಗಳು ಅನುಗ್ರಹ ಮಾಡ್ತಾರೆ ಅನ್ನೋದು ಇದನ್ನ ನಮ್ಗೆಲ್ಲ ತೋರಿಸ್ಕೊಡ್ತಾ ಇದೆ ಗುರುಗಳ ಸಂದೇಶ ಕಾರ್ಯಕ್ರಮ. ತದನಂತರ ಇವತ್ತು ಮೂರು ಜನ ವಿಶೇಷವಾಗಿದ್ದಾರೆ, ಅವರು ಫಲಮಂತ್ರಾಶ ತಗೊಂಡ ನಂತರ ಎಲ್ಲರೂ ಫಲಮಂತ್ರಾಶ ಸ್ವೀಕಾರ ಮಾಡ್ಕೋಬಹುದು.
ಜಯತಿ ಹರಿರಚಿಂತ ಸರ್ವದೇವೈಕ ವಂದ್ಯ ಪರಮ ಗುರುರಭೀಷ್ಟಿಲ ಗುಣಗಣಾರಣೋ ನಿತ್ಯ ನಿರ್ಮುಕ್ತ ದೋಷ ಸರಸಿಜ ನಯನೋಸೌ ಶ್ರೀಪತಿರ್ಮಾನದೋಣ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಸತ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ರಾಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯ ಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಷ್ಟಮಹಿಷಿಯನ್ನ ಶ್ರೀಕೃಷ್ಣ ವಿವಾಹ ಆಗ್ತಾ ಇದ್ದಾನೆ. ಕುರುಕ್ಷೇತ್ರದಲ್ಲಿ ಗ್ರಹಣ ಕಾಲದಲ್ಲಿ ಎಲ್ಲ ಕೃಷ್ಣನ ಮಹೇಶರು, ಗೋಪಿಕಾಸ್ತ್ರೀಯರು, ಪಾಂಡವರು, ಬೇರೆ ಬೇರೆ ರಾಜರೆಲ್ಲ ಸೇರಿದ್ದಾರೆ. ಆಗ ದ್ರೌಪದಿಯನ್ನು ಕುರಿತು ದ್ರೌಪದಿ ಕೇಳ್ತಾಳೆ, ನಿಮ್ಮನ್ನ ಕೃಷ್ಣ ಹೇಗೆ ಮದುವೆಯಾದ, ಅದರ ವಿಷಯವನ್ನೆಲ್ಲ ನಮಗೆ ಹೇಳಬೇಕು ಅಂತ ಹೇಳಿದಾಗ ಅವರೆಲ್ಲರೂ ಕೂಡ ಶ್ರೀಕೃಷ್ಣ ನಮ್ಮನ್ನು ಮದುವೆಯಾದದ್ದು ಸ್ವಾರ್ಥಕ್ಕೋಸ್ಕರ ಅಲ್ಲ, ಅವನ ಸೇವೆಯ ಭಾಗ್ಯವನ್ನ ನನಗೆ ಕರುಣಿಸಲಿಕ್ಕೋಸ್ಕರವೇ ಆತ್ಮಕಾಮನಾದ ಭಗವಂತ ನಮ್ಮನ್ನು ಮದುವೆ ಮಾಡಿಕೊಂಡ. ದ್ರೌಪದಿ ಅವಳು ವೇದಕ್ಕೆ ಅಭಿಮಾನಿ, ಎಲ್ಲ ಕೃಷ್ಣನ ಮಹಿಷರಿಂದ ಕೃಷ್ಣ ಪೂರ್ಣ ಕಾಮ. ನಮ್ಮಿಂದಾಗಿ ಕೃಷ್ಣನಿಗೇನೂ ಆಗಬೇಕಾಗಿಲ್ಲ, ಅವನಿಂದಾಗಿ ನಮಗೆ ಒಳ್ಳೆ ಸೇವೆ ಮಾಡುವ ಭಾಗ್ಯ ಬಂದು ನಾವು ಉದ್ಧತರಾದೇವು ಅಂತ ಆ ಅಷ್ಟ ಮಹಿಷರಿಂದ ದ್ರೌಪದಿ ದೇವಿ ಹೇಳಿಸ್ತಾಳೆ. ಆ ಸಂದರ್ಭದಲ್ಲಿ ದ್ರೌಪದಿ ದೇವಿ ವೇದಾಭಿಮಾನಿ, ವೇದಾಭಿಮಾನಿನಿ. ಈ ಕೃಷ್ಣ ಮಡದಿಯಿಂದ ಕೃಷ್ಣನ ಗುಣವನ್ನು ಹೇಳಿಸಿ ಶ್ರೀಕೃಷ್ಣನ ಗುಣದಲ್ಲೇ ನನಗೆ ತಾತ್ಪರ್ಯ ಎಂಬುದನ್ನ ಇಲ್ಲಿ ತಿಳಿಸ್ತಾ ಇದ್ದಾಳೆ. ಅದರಲ್ಲಿ ಸಾಕ್ಷಾತ್ತಾಗಿ ಶ್ರೀದೇವಿ ಆ ರುಕ್ಮಿಣಿಯಾಗಿ ಅವತರಿಸಿದ್ದಾಳೆ, ಭೂದೇವಿ ಸತ್ಯಭ್ರಾಮಿಯಾಗಿ ಅವತರಿಸಿದ್ದಾಳೆ, ದುರ್ಗಾದೇವಿ ತಂಗಿಯಾಗಿ ಇಲ್ಲಿ ಅವತರಿಸಿಬಿಟ್ಟಿದ್ದಾಳೆ. ಹೀಗೆ ಶ್ರೀ ಭೂ ದುರ್ಗಾ ಮೂರೂಪದ್ದು ಕೂಡ ಕೃಷ್ಣಾವತಾರದಲ್ಲಿ ಸೇವೆಗೋಸ್ಕರ ಅವತಾರವಾಗಿದೆ. ಆ ಸಂದರ್ಭದಲ್ಲಿ ಒಂದು ಮಾತು ಬರ್ತದೆ, ರುಕ್ಮಿಣಿಯ ಪ್ರಣಯ ಕಲಹ, ಅವಳು ಭೀತಪಟ್ಟಂತೆ ತೋರಿಸಿದ್ದು. ಆ ರುಕ್ಮಿಯನ್ನ ಕೊಂದ ಸಂದರ್ಭದಲ್ಲಿ ಇದೆಲ್ಲ ಅನ್ಯಾಯ, ಸರಿಯೋ ತಪ್ಪೋ ಅಂತ ವಿಚಾರ ಮಾಡಲಿಕ್ಕೆ ಹೋಗಿರಲಿಲ್ಲಂತೆ ಶ್ರೀಕೃಷ್ಣ ಪರಮಾತ್ಮ. ತಾನು ಏನಾದರೂ ಸಮರ್ಥನೆ ಮಾಡಿದ್ರು ಕಷ್ಟ, ಬಿಟ್ಟರು ಕಷ್ಟ, ಉಪೇಕ್ಷೆ ಮಾಡಿಬಿಟ್ಟ. ಯಾಕೆಂದ್ರೆ ರುಕ್ಮಿಯನ್ನ ಬಲರಾಮ ದೇವರು ಕೊಂದಾಗ ಏನಾದರೂ ಸಪೋರ್ಟ್ ಆಗಿ ಹೇಳಿದ್ರೆ ಸರಿ ಅಂತ ಹೇಳಿದ್ರೆ ರುಕ್ಮಿಣಿಗೆ ನನ್ನ ಮಗ್ಗೆ ಬೇಸರ ಬರ್ತದೆ, ಸ್ನೇಹ ಭಂಗ ಆಗಬಹುದು ಎಂಬ ಭಯದಿಂದ ಏನು ಮಾತಾಡಿಲ್ಲ ಎಂಬ ಮಾತು ಬರ್ತದೆ. ಆದರೆ ಖಂಡಿತವಾಗಿ ಹಾಗೆ ಸ್ನೇಹ ಭಂಗ ಭಯ ಇಲ್ಲ. ಸುಮ್ಮನೆ ಶ್ರೀಕೃಷ್ಣ ಪರಮಾತ್ಮ ಸ್ನೇಹ ಭಂಗ ಆಗಬಹುದು ಎಂಬುದಾಗಿ ತೋರಿಸ್ನೇ ವಿನಃ ರುಕ್ಮಿಣಿಯಿಂದ ತನಗೆ ಸ್ನೇಹ ಭಂಗ ಆಗತ್ತೆ ಎಂಬ ಅಭಿಪ್ರಾಯವೇ ಇಲ್ಲ. ಯಾಕೆಂದ್ರೆ ರುಕ್ಮಿಣಿ ಮತ್ತು ಕೃಷ್ಣರಲ್ಲಿ ಏಕಾಭಿಪ್ರಾಯ ಇರುವಾಗ ಅಲ್ಲಿ ಸ್ನೇಹದ ಭಂಗದ ಪ್ರಶ್ನೆಯೇ ಬರುವುದಿಲ್ಲ. ತನ್ನ ಅಣ್ಣನ ಪರವಾಗಿ ರುಕ್ಮಿಯನ್ನು ಕೊಂದದ್ದು ಅಂತ ಹೇಳಿದ್ರೆ ರುಕ್ಮಿಣಿಗೆ ಬಹಳ ಬೇಸರ ಆಗತ್ತೆ. ಕೊಲ್ಬೇಡ ನಮ್ಮ ಅಣ್ಣನನ್ನ ಅಂತ ಹೇಳಿದಾಗ ಕೃಷ್ಣ ಕೊಲ್ಲುದನ್ನು ಬಿಟ್ಬಿಟ್ಟ, ಇದನ್ನು ಕೊಲ್ತಾ ಇದ್ದ. ಅಲ್ಲಿ ಭಿನ್ನಾಭಿಪ್ರಾಯ ಉಂಟು ರುಕ್ಮಿಣಿ ಕೃಷ್ಣ ಇಲ್ಲ ಅಂತ ಮಧ್ವಾಚಾರ್ಯ ಹೇಳ್ತಾರೆ. ಯಾಕಂದ್ರೆ ಕೊಲ್ಲಬಾರದು ಅಂತ ಕೃಷ್ಣನ ಚಿತ್ತವನ್ನು ಅರಿತೆ ರುಕ್ಮಿಣಿ ಹೇಳಿ ಕೊಲ್ಬೇಡ. ಯಾಕೆಂದ್ರೆ ಅದು ಎಷ್ಟೇ ಕೆಟ್ಟ ನೀಚನಾಗಿದ್ರು ಕೂಡ ಆ ರುಕ್ಮಿಣಿ ದೇವಿ ಲೋಕ ಧರ್ಮವನ್ನು ಅನುಸರಿಸ್ತಾಳೆ. ಕೊಲ್ಲಿಕ್ಕೆ ಅಣ್ಣನನ್ನು ಹೋದಾಗ ತಂಗಿಯಾದವಳು ಸುಮ್ಮನೆ ಕುತ್ಕೊಂಡ್ಬಿಟ್ರೆ ಅದು ಲೋಕ ಧರ್ಮ ಅಲ್ಲ, ಲೋಕ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ. ಕೊಲ್ಲಬೇಡ ಅಂತ ಹೇಳಿದಾಗ ತಡೆದ, ಕೃಷ್ಣನಿಗೆ ಕೊಲ್ಲುವ ಅಭಿಪ್ರಾಯ ಇರಲಿಲ್ಲ, ಆದಿಂದಾಗೆ ತಡೆದ್ಲು. ಇಲ್ಲಿ ಕೂಡ ದೇವಿಯ ಸ್ನೇಹ ಭಂಗ, ದೇವಿಯ ಸ್ನೇಹ ಭಂಗ ಆಗತ್ತೆ ಎಂಬ ಭಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವರಿಬ್ರು ಭಿನ್ನಾಭಿಪ್ರಾಯ ಇಲ್ಲ ಅಂತ ಅಲ್ಲೆಲ್ಲಿ ತಾತ್ಪರ್ಯದಲ್ಲಿ ಆಚಾರ್ಯ ಮಧ್ವರು ಸ್ಪಷ್ಟಪಡಿಸಿದ್ದಾರೆ. ಆ ರುಕ್ಮಿ ಬಹಳ ಅಸೂಯ ಎಂಬುದು ದೋಷ ಇಲ್ಲವೇ ಇಲ್ಲ. ಶ್ರೀಕೃಷ್ಣ ನನ್ನನ್ನು ಯಾಕೆ ಮದುವೆ ಆಗಿದಿ, ಯಾಕೆಂದ್ರೆ ನಾವೆಲ್ಲ ಲೋಕಪಾಲಕರಿಗೆ ಸಮಾನರಲ್ಲ, ಲೋಕಪಾಲಕರಿಗೆ ಸಮಾನರಾದ ರಾಜರೆಲ್ಲ ಇದ್ರು, ಅವ್ರ ನಿನ್ನನ್ನು ಕಾಣಿಸ್ತಾ ಇದ್ರು, ಅವರನ್ನೆಲ್ಲ ಬಿಟ್ಟು ನೀನು ನನ್ನನ್ನು ಇದು ಮಾಡಿದಿ, ನಾನೇ ನಿನ್ನ ಮೇಲೆ ಪ್ರೀತಿಯನ್ನು ಮಾಡಿದ್ದಲ್ಲ, ಸುಮ್ಮನೆ ಅವರಿಗೆ ಗರ್ವಭಂಗ ಮಾಡಬೇಕು ನಿನ್ನನ್ನು ಹಿಡ್ಕೊಂಡಿದ್ದೇನೆ ಕಟ್ಕೊಂಡದ್ದೇನು, ನಿನ್ನ ಮೇಲೆ ಪ್ರೀತಿಯಿಂದಲ್ಲ, ನೀನು ಯಾರು ಬೇಕಾದ್ರೂ ಹೋಗ್ಬೋದು ಅಂತ ಹೇಳಿಬಿಟ್ಟಂತೆ. ಪ್ರೇಮ ಕಲಹ ಅಂದ್ರೆ ಆಗ ನಾನು ಲೋಕಪಾಲಕರಿಗೆ ಸಮಾನರಲ್ಲ ಅಂತ ಹೇಳಿದಾಗ ಹೌದ ಕೃಷ್ಣ ದೋಷಪರವಾಗಿ ಏನು ಮಾತಾಡಿದ್ರು ಕೂಡ ವೇದಾಭಿಮಾನಿಯಾದ ರುಕ್ಮಿಣಿ ದೇವಿ ಎಲ್ಲವುದನ್ನೂ ಕೂಡ ಗುಣಪರವಾಗಿ ವ್ಯಾಖ್ಯಾನ ಮಾಡ್ತಾಳೆ. ನೀನು ನಿನಗೆ ಲೋಕಪಾಲಕರಿಗೆ ನಾನು ಸಮಾನನಲ್ಲ, ಸರಿ ನೀನು ಲೋಕಪಾಲಕರಾದ ಇಂದ್ರಾದಿಗಳಿಗೆ ಸಮಾನನಲ್ಲ, ನಹರೇ ಪರಮಃ ನಹರೇ ಸದೃಶ, ಯಾವ ಲೋಕಪಾಲಕರು ನಿನಗೆ ಸಮಾನಲ್ಲ, ನಿನಗೆ ನೀನೇ ಸಮಾನ, ನೀನು ಸರ್ವೋತ್ತಮ ಎಂಬ ಅರ್ಥವನ್ನು ಹೇಳಿದ್ರು. ಅದು ದೇವರು ದೋಷಪರವಾಗಿ ಹೇಳ್ತಕ್ಕಂಥ ಮೇಲೆ